ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾನ್ನಶೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದ ನಿಷ್ಠಂ ಮಾಂ ಭಜಂತ ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಕ್ಷ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಕರ್ಮ ಬಂಧನದಿಂದ ನಮ್ಮನ್ನ ಬಿಡುಗಡೆ ಮಾಡಿ ಉದ್ಧಾರ ಮಾಡಿ ಹರಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಕೊನೆಗೆ ದೇವರಲ್ಲಿ ಹೇಳುತ್ತಾರೆ, ಸ್ವಾಮಿ ನಿನ್ನ ಪದಾರವಿಂದದಲ್ಲಿ ಆದರಪೂರ್ವಕ ಎಡಬಿಡದೆ ಜೀವನದ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ನಿನ್ನ ಪಾದವನ್ನೇ ನೆನೆಯುವಂತೆ ಮಾಡಯ್ಯ, ಈ ನೆನಪು ಕೊಡು ಹರಿಯೇ. ಆ ನೆನಪಿನಲ್ಲಿ ಹೇಗಿರಬೇಕು ಅಂದರೆ, ನೀನೇ ಎಲ್ಲರಿಂದ ಮಾಡಿಸುವವ, ನೀನೇ ಆ ಪೂಜೆಯನ್ನು ಸ್ವೀಕಾರ ಮಾಡುವವ, ಅದನ್ನು ಸ್ವೀಕಾರ ಮಾಡಿ ಅವರವರಿಗೆ ಯೋಗ್ಯತೆಗೆ ತಕ್ಕಂತಹ ಫಲಗಳನ್ನು ಕೊಟ್ಟು ಉದ್ಧಾರ ಮಾಡುವಂಥವ ನೀನೇ ಎಂಬ ಎಚ್ಚರ ಪೂರ್ವಕ ನಿನ್ನ ನೆನಪು ಕೊಡು. ಅಂತಹ ನೆನಪನ್ನು ಸದಾ ಕೊಡು ಹರಿಯೇ. ಅದು ಕೊಟ್ಟರೆ ಅದೇ ನಿಜವಾದ ಸಾಧನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡು. ಇನ್ನ ಮುಂದೆ ಹೇಳುತ್ತಾರೆ, ಇದೇ ಏತದೇವ ಚ ಯೋಗ್ಯತಾ ಪ್ರವಿಭೇದತೋ ವಿವಿಧಾತ್ಮನಾಂ ಸಂಸ್ಫುರತ್ಯಖಿಳಸ್ಯ ತತ್ತದವಸ್ಥಯಾಕ್ಯನುರೂಪಯ. ಸ್ನಾನದಾನ ಜಪಾಗ್ನಿಹೋತ್ರ ಸದಿಷ್ಟಿಪೂರ್ವತಯ ತಥಾ ಪೈತೃಕಾದಿ ಸಮಸ್ತ ಕಾಮ್ಯ ಸಮಸ್ತ ಕರ್ಮತಯಾಪಿ ಕಾಮ್ಯತಯ ಪುನಃ. ಇಲ್ಲಿ ಹೇಳುತ್ತಾರೆ, ಯೋಗ್ಯತಾ ಪ್ರವಿಭೇದತಃ ವಿವಿಧಾತ್ಮನಾಂ ಸಂಸ್ಫುರತಿ ಏತದೇವ ಏತದೇವ ಚ. ಎಲ್ಲಾ ಜೀವರಾಶಿಗಳಿಗೆ ಒಳಗೆ ಭಗವಂತ ನಿಂತುಕೊಂಡು ಅವರವರ ಕರ್ಮಾನುಸಾರ ಅವರವರ ಯೋಗ್ಯತಾ ಪಕ್ವತಾನುಸಾರ ಅವರಿಗೆ ಬೇಕಾದ್ದನ್ನ ಸ್ಫೂರ್ತಿ ಕೊಡ್ತಾ ಬರ್ತಾನೆ. ಹೇಗೆ ಹೇಗೆ ತತ್ತದ ಅವಸ್ಥೆಯಾಗಿ ಅನುರೂಪಯ. ಯದ್ಯಪಿ ಎಲ್ಲಾ ಮೋಕ್ಷ ಯೋಗ್ಯ ಜೀವರಾಶಿಗಳೇ ಇದ್ದಾರೆಂದುಕೊಳ್ಳಿ ಒಂದು ಕಡೆ, ಆದರೆ ಎಲ್ಲರಿಂದ ಒಂದೇ ರೀತಿ ಸಾಧನೆ ಭಗವಂತ ಮಾಡಿಸಲ್ಲ. ಯಾಕೆ ಒಂದೇ ರೀತಿ ಭಗವಂತ ಸಾಧನೆ ಮಾಡಿಸಲ್ಲ ಅಂದರೆ, ಅದನ್ನು ಹೇಳುತ್ತಾರೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಕಾಲ ಕರ್ಮ ಪಕ್ವತೆಗೆ ತಕ್ಕಂತೆ ಮಾಡಿಸ್ತಾನೆ. ಒಳಗೆ ಜೀವ ಇದ್ರೂ ಇನ್ನ ಪಕ್ವತೆ ಬರಲಿಲ್ಲ ಅಂದರೆ ಒಳ್ಳೆ ಸಾಧನೆ ಆಗ್ತಾ ಇರಲ್ಲ, ಚೂರ ಆಚೆ ಈಚೆ ಆಗ್ತಾ ಇರುತ್ತೆ. ಪಕ್ವತಾ ಬಂದರೆ ಸರಿಯಾದ ಸಾಧನೆ ಆಗುತ್ತೆ. ಅದು ಹೇಗೆ ಮಾಡಿಸ್ತಾನೆ? ಒಂದೇ ಸ್ನಾನ, ದಾನ, ಜಪ, ಅಗ್ನಿಹೋತ್ರ, ಒಳ್ಳೆ ಯಜ್ಞಾದಿಗಳು, ಪೈತೃಕಾದಿ ಕರ್ಮ, ಪಿತೃ ಕಾರ್ಯಗಳು ಎಲ್ಲ ಭಗವಂತ ಮಾಡಿಸ್ತಾನೆ. ಆ ಮಾಡಿಸೋ ಕಾಲಕ್ಕೆ ಎಚ್ಚರ ಹೇಗೆ ಕೊಡುತ್ತಾನೆ ಭಗವಂತ ಅಂದರೆ, ಕೆಲವರಿಗೆ ಹೊರಗೆ ಮಾಡುವ ಕರ್ಮದಲ್ಲೇ ಮನಸ್ಸಿರುವಂತೆ ಮಾಡುತ್ತಾನೆ, ಕೆಲವರಿಗೆ ಆ ಕರ್ಮ ಮಾಡುವಾಗಲೇನೆ ಪಕ್ಕದವರು ಹೊಗಳಿದರೆ ಸಾಕು ಜನ್ಮ ಸಾರ್ಥಕ ಅನ್ನುವ ಬುದ್ಧಿ ಕೊಡುತ್ತಾನೆ. ಆ ಕರ್ಮ ಮಾಡುತ್ತಾರೆ, 10 ಜನ ಹೊಗಳಿಬಿಟ್ರೆ ಖುಷಿ ಆಯಿತು, ದೇವರಿನ್ನೇ ನಮ್ಕ ನೋಡ್ದಂಗಿದ್ರೆ ಅಡ್ಡಿ ಇಲ್ಲ. ಹತ್ತು ಜನಕ್ಕೆ ನಾವು ದೊಡ್ಡವರಾದವು ಎಂಬುದು ಬರ್ತಾ ಇರುತ್ತೆ. ಅಲ್ಲಿಗೆ ಅವರಿಗೆ ಸಾರ್ಥಕ್ಕೆ ಕೊಡತಾ ಇರ್ತಾನೆ. ಕೆಲವರಿಗೆ ಇದೇನು ಕಟ್ಕೊಂಡು ಏನ್ ಮಾಡಬೇಕು, ಸ್ವಾಮಿ ಅನುಗ್ರಹ ಆದರೆ ಸಾಕು ಅಂತ ಅವರಿಂದ ಮಾಡಿಸ್ತಾನೆ. ಹೀಗೆ ಒಂದೇ ಕಾರ್ಯ ಭಗವಂತ ಮಾಡಿಸಿದರೂ ಅವರವರಗತ ಯೋಗ್ಯತೆಗತಕ್ಕಂತೆ ಕೊಡುತ್ತಾನೆ. ಅದೇ ಕಾರ್ಯ ಭಗವತ್ ಪ್ರೀತಿಗಾಗಿ ಮಾಡುವುದು ಒಂದು, ಆ ಭಗವತ್ ಪ್ರೀತಿಗಾಗಿ ಮಾಡುವ ಕಾರ್ಯದಲ್ಲೂ ಕೂಡ ಭಗವಂತ ನಮ್ಮೊಳಗೆ ನಿಂತು ಹೇಗೆ ಹೇಗೆ ಆ ಕರ್ಮವನ್ನ ಮಾಡಿಸ್ತಾ ಇದ್ದಾನೆಂಬುದು ತಿಳ್ಕೊಂಡು ಆ ಪೂರ್ವಕವಾಗಿ ಮಾಡುವುದು ಟಾಪ್ ಮೋಸ್ಟ್ ಪಿಚ್, ಅದನ್ನ ಹೇಳ್ತಾ ಇದ್ದಾನೆ. ಈ ರೀತಿಯಲ್ಲಿ ಭಗವಂತ ಎಲ್ಲಾರ ಒಳಗಿದ್ದುಕೊಂಡು ಮಾಡಿಸ್ತಾನೆ. ಏವಮೇಶ ಹರಿಶ್ಚ ದೇವ ಮುನಿಷ್ಠ ಮಾತೃ ಮುಖಾತ್ಮನ ಸಂಸ್ಫುರತ್ಯಖಿಲಶ್ಚ ತತ್ತದವಸ್ಥಯಾಖ್ಯನುರೂಪಯ ಯದ್ಯದೋಹ್ಯುಭಯಂ ಚ ದೈವ ವಶೇನ ವೇತ್ತಿ ನಿಜಾತ್ಮನ ತದ್ದಿನ ಪ್ರಭೃತಿ ಹತಸ್ಯ ಕರಸ್ಥಿತೈವ ಹಿ ಮುಕ್ತತಾ ಹೇಳ್ತಾರೆ. ಈ ಶ್ರೀಹರಿಯೇ ಏನು ಮಾಡುತ್ತಾನೆ, ಎಲ್ಲಾರ ಒಳಗಿದ್ದುಕೊಂಡು ಅವರವರ ಕಾಲಕ್ಕೆ ತಕ್ಕಂತೆ ಸ್ಫೂರ್ತಿಯನ್ನು ಕೊಡ್ತಾ ಬರ್ತಾನೆ. ಸುಮ್ಮನೆ ಕೂತಿರ್ತಾರೆ ಮನೆಯಲ್ಲಿ, ಇದ್ದಕ್ಕಿದ್ದಂದು ತಿರುಪತಿಗೆ ಹೋಗ್ಬೇಕು ಅಂತ ಬರುತ್ತೆ. ಒಬ್ಬರಿಗೆ ಆಲೋಚನೆ ಕೊಡ್ತಾನೆ ಬದುಕಣ, ಹೋಗೋಣ 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 ಅಂತ. ಆ ಆಲೋಚನೆಯ ನಂಗ್ ಬಂತು ಎಲ್ಲ ಹೋದು ಇಲ್ಲ, ಅವ ಕೊಟ್ಟ ಅವತ್ತು ಆ ದಿನಾಗೂ ಬರಬಹುದಾಗಿರ್ತಾರೆ, ಬರೋದಾಗಿತ್ತು ಅವತ್ತೇ ಯಾಕೆ ಬಂತು, ಅವನೇ ಹೊರಗೆ ತೆಗದ. ಹಾಗೆ ಹಾಗೆ ಇನ್ನ ನಮ್ಮ ಜೀವನದಲ್ಲಿ ಇವರು ನಮಗೆ ಈಗ ಸಿಕ್ಕರು ಆಗ ಸಿಕ್ಕರು, ಅವ್ರ ಪರಿಚಯ ಹೀಗಾಯಿತು ಹಾಗಾಯಿತು ಎಲ್ಲ ಮೊದಲೇ ಫಿಕ್ಸ್ ಮಾಡಿರ್ತಾನೆ ಭಗವಂತ. ಈ ಜೀವಿಯನ್ನ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ, ಆ ಜೀವಿಯನ್ನು ಎಲ್ಲಿಂದೋ ತರ್ಕೊಂಡು ಅಲ್ಲಿ ಕರ್ಕೊಂಡು ಬರ್ತಾನೆ, ಇಬ್ಬರನ್ನ ಭೇಟಿ ಮಾಡಿಸಿ ಇಬ್ಬರಲ್ಲೂ ಕೂಡ ಒಂದ ಅಭಿಮಾನ ಹುಟ್ಟಿಸ್ತಾನೆ, ಒಂದ ದ್ವೇಷ ಹುಟ್ಟಿಸ್ತಾನೆ. ಅಭಿಮಾನ ಸದಾ ನಿಲ್ಲುವಂತೆ ಮಾಡುತ್ತಾನೆ ಅಥವಾ ದ್ವೇಷ ನಿಲ್ಲುವಂತೆ ಮಾಡುತ್ತಾನೆ, ಮತ್ತೆವಾಗೂ ಕಳಿತಾನೆ. ಹೀಗೆ ಹೀಗೆ ಎಲ್ಲವನ್ನ ಮಾಡ್ತಾ 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 ಬರ್ತಾನೆ ಭಗವಂತ. ಇದನ್ನ ಅಂದರೆ ಭಗವಂತನೇ ಎಲ್ಲರಲ್ಲಿ ನಿಂತು ಅವರವರ ಕಾಲ ಕರ್ಮಾನುಸಾರ ಅವರವರಲ್ಲಿ ಸ್ಫೂರ್ತಿಯನ್ನ ಕೊಟ್ಟು ಹೀಗ್ ಮಾಡು ಹೀಗ್ ಮಾಡು ಅಂತ ಸ್ಫೂರ್ತಿಯನ್ನ ಕೊಟ್ಟು ಮಾಡಿಸ್ತಾ ಇದ್ದಾನೆ. ಅವನೇ ಸಾಧನ ಒಳಗಿದ್ದು ಸಾಧನ ಅಂತ ಕರೆಸಿಕೊಂಡಿದ್ದಾನೆ, ಅವನೇ ವಿಶೇಷವಾಗಿ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾನೆ ಎಂಬುದು ತಿಳ್ಕೊಂಡ್ರೆ ಆ ದಿವಸದಿಂದ ಯಾವತ್ತ ದಿವಸ ಶ್ರೀಹರಿಯೇ ನಮ್ಮ ಒಳಗಿದ್ದು ಎಲ್ಲರೊಳಗಿದ್ದು ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬರುತ್ತೋ ತದ್ದಿನ ಪ್ರಭೃತಿಹ, ಆ ದಿವಸದಿಂದಲೇ ಆ ಜೀವಿಗೆ ಕೈಯಲ್ಲೇ ಮುಕ್ತಿ ಸಿದ್ಧ. ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಬಂದು ಸ್ವಾಮಿಯ ಮೇಲೆ ಭರವಸೆ ಬಂತ, ಮುಗಿಯಿತು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಭಗವಂತನ ಅನೇಕ ಅವಯವಗಳ ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ. ಭಗವಂತ ಹೇಗಿದ್ದಾನೆ ನಮ್ಮೊಳಗೆ ಬಿಂಬಮೂರ್ತಿ ಭಗವಂತ ಅಂದ್ರೆ ಅನೇಕ ರೂಪ ಸಮಾಹಾರಾತ್ಮಕ ಅಂದ್ರು. ಆತನ ಶಿರಸ್ಸು ಮೊದಲುಕೊಂಡು ಪಾದ ಪರ್ಯಂತ ಎಲ್ಲ ಅವಯವಗಳು, ಒಂದೊಂದು ಅವಯವ ಅನೇಕ ರೂಪಗಳಿಂದ ತಯಾರಾದದ್ದು. ಅದಕ್ಕೆ ಇಲ್ಲಿ ಚಿಕ್ಕದು ನೋಡಬೇಕಾದರೆ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಶಿರಸ್ಸಿನಲ್ಲಿ ನಾರಾಯಣ, ಮಧ್ಯದಲ್ಲಿ ಸಂಕರ್ಷಣ, ಕೆಳಗಿನ ಭಾಗದಲ್ಲಿ ಮಧ್ಯದಲ್ಲಿ ವಾಸುದೇವ, ಕೆಳಗೆ ಸಂಕರ್ಷಣ, ಎಡಬಲದಲ್ಲಿ ಪ್ರದ್ಯುಮ್ನ ಅನಿರುದ್ಧರು ಇದ್ದಾರೆ ಅಂತ ನೆನೆದವನಿಗೆ ಮೈಲಿಗೆ ಮಡಿ ವಿಧಿ ನಿಷೇಧಗಳು ಇಪ್ಪವೇ ಅಂತ ಕೇಳ. ವಿಧಿ ನಿಷೇಧಗಳೇ ಇರೋದು ಅವನಿಗೆ. ಇಲ್ಲಿ ಒಂದು ನೋಡಿಬಿಡೋಣ. ಈ ಪ್ರಸಕ್ತ ಬಂದಾದ್ದರಿಂದ ಈತ ನಾರಾಯಣ ರೂಪದಿಂದ ಇದ್ದಾನೆ, ಹಾಗೆ ವಾಸುದೇವ ರೂಪದಿಂದ ಅಂತ ಹೇಳಿದರಲ್ಲ, ಆತ ಶಿರಸ್ಸಿನ ಆಕಾರದಲ್ಲಿ ಇದ್ದಾನೆ. ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ಶಿರಸ್ಸಿನಲ್ಲೆಲ್ಲ ತುಂಬಿದ್ದಾನೆ. ಶಿರಸ್ಸಿ ನಾರಾಯಣ ಅಂದ್ರೆ ಹಾಗೆ ಹಾಗೆ ನಮ್ಮ ಶರೀರದ ತುಂಬಿದ್ದಾನೆ. ಹಾಗೆ ಭಗವಂತನ ಶಿರಸ್ಸು ನಾರಾಯಣ ರೂಪ ಅಂದ್ರು. ಬಿಂಬಮೂರ್ತಿಯ ದೇವರ ಶಿರಸ್ಸು ನಾರಾಯಣ ರೂಪ ಅಲ್ಲ, ಅವನೇ ನಾರಾಯಣ ಅಲ್ವ, ಮತ್ತೆ ಅವನ ತಲೆ ನಾರಾಯಣ ಏನು ಅಂದರೆ ಅವನ ಶಿರಸ್ಸು. ಒಂದು ವೇಳೆ ನಿಮಗೆ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳ ಗೊಂಬೆಗಳು ಕೊಟ್ಟೆ, ಅಂಟನ್ನು ಕೊಟ್ಟೆ, ಅದರಿಂದ ಒಂದು ತಲೆ ತಯಾರು ಮಾಡಿ ಎಂದೆ. ತಯಾರು ಮಾಡಿದರೆ ಮೇಲ್ನೋಟಕ್ಕೆ ತಲೆ, ಒಳಗೆಲ್ಲ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳು. ಹಾಗೆ ಭಗವಂತನ ಶಿರಸ್ಸು ಅನೇಕ ನಾರಾಯಣ ರೂಪಗಳಿಂದ ತಯಾರಾದದ್ದು. ಹಾಗೆ ಒಂದೊಂದು ಅವಯವ ಒಂದೊಂದು ರೂಪದಿಂದ ತಯಾರಾಗಿದ್ದು ಇಂಥ ಭಗವಂತನ ವಿಶೇಷವಾದ ರೂಪದ ಪರಿಚಯ ಮಾಡಿಕೊಡುತ್ತಾ ಅಲ್ಲಿ ಹೇಳುತ್ತಾರೆ, ಯಾರಾದರೂ ಈ ತರ ಭಗವಂತನ ಚಿಂತನೆ ಮಾಡುತ್ತಾರೋ ಅವರಿಗೆ ವಿಧಿ ನಿಷೇಧಾದಿಗಳ ಪ್ರಸಕ್ತಿಯೇ ಇಲ್ಲ. ಅದಕ್ಕೆ ದಾಸರಾಯರು ಹೇಳುತ್ತಾರೆ, ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ, ಪ್ರಧಾನ ಪುರುಷೇಶನಲ್ಲಿ ಭಕ್ತಿಯ ಬೇಡು ಕೊಂಡಾಡು ಅಂತ ಹೇಳ್ತಾರೆ. ಬಹಳ ಕಡೆ ವಿಧಿ ನಿಷೇಧಗಳ ಮೇಲೆ ಏಟು ಹಾಕ್ತಾ ಬರ್ತಾರೆ. ಸರ್ವತ್ರ ಭಗವಂತನ ಚಿಂತನೆ ಮಾಡುವವಾಗೆ ಉಂಟೆ ಮೈಲಿಗೆ ಮಡಿ ವಿಧಿ ನಿಷೇಧಗಳು ಅಂತ ಅಲ್ಲಿ ಹೇಳುತ್ತಾರೆ. ಒಟ್ಟಾರೆ ನಮಗೆ ತಾತ್ಪರ್ಯ ಎಲ್ಲಿ ಬರುತ್ತೆ ಅಂದ್ರೆ, ಈ ಮಡಿ ವಿಧಿ ನಿಷೇಧಗಳು ಯಾವುದು ಬೇಕಾಗಿಲ್ಲ, ದೇವರ ಸ್ಮರಣೆ ಮಾಡಿದರೆ ಎಂಬ ಕಲ್ಪನೆ ಬಂದೀತು. ಹಾಗಲ್ಲ, ವಿಧಿ ನಿಷೇಧಗಳ ತಾತ್ಪರ್ಯ ಎಲ್ಲಿ ಅಂದರೆ, ಸಾಮಾನ್ಯವಾಗಿ ವಿಧಿ ನಿಷೇಧ ಅಂತ ಎರಡು ಹೊರಟಾಗ ವಿಧಿಯನ್ನು ನಾವು ಹೇಗೆ ಮಾಡುತ್ತೇವೆ, ವಿಧಿಯನ್ನು ಮಾಡೋದು ಹೇಗೆ, ಇದು ಮಾಡಯ್ಯ ಅಂದಾಗ ಯಾವುದೋ ಒಂದು ಫಲವನ್ನು ಆಶಿಸಿ ವಿಧಿಯನ್ನು ಮಾಡುತ್ತೆ. ಹಾಗೆ ನಿಷೇಧ ಇದು ಮಾಡಬೇಡ ಅಂದ್ರೆ ಮಾಡಿದ್ರೆ ಏನೋ ಆಗುತ್ತೆ ಅಂತ ಹೆದರಿಕೆ ಇರೋದರಿಂದ ಅದನ್ನು ಬಿಡ್ತೇವೆ. ಹೌದು ತಾನೆ, ನಾರ್ಮಲ್ ಆಗಿ ಹೀಗೆ ಹೋಗೋದು, ಅದು ಬಿಡಿ ಅಂದ್ರು. ವಿಧಿ ನಿಷೇಧ ಬಿಡಿ ಎಂಬ ತಾತ್ಪರ್ಯ ಏನು, ವಿಧಿ ನಿಷೇಧಗಳೇನು ನೋಡದೆ ಮಾಡು ಅಂದ್ರು, ವಿಧಿ ನಿಷೇಧಗಳಿಗೆ ಬದ್ಧನಾಗದೆ ಇರು ಅಂದ್ರು. ಅಂದ್ರೆ ಯಾವುದು ನೋಡಿದ್ರೆ ಖುಷಿ ಬಂದಂತೆ ಇರೋದಾ ಅಂತ ತಾತ್ಪರ್ಯ ಬಂದರೆ, ಹಾಗಲ್ಲ, ವಿಧಿಯನ್ನ ಮಾಡೋದು ಯಾವುದಕ್ಕೆ ಮಾಡ್ತಾ ಇದೀಯಾ, ಒಂದು ಫಲಕ್ಕಾಗಿ ಮಾಡ್ತಾ ಇದೀಯಾ, ಹಾಗೆ ಮಾಡಬೇಡ. ಫಲಕ್ಕಾಗಿ ವಿಧಿಯನ್ನು ಮಾಡುವುದು ಬಿಟ್ಟುಬಿಡು, ಕೇವಲ ದೇವರ ಪ್ರೀತಿಗಾಗಿ ವಿಧಿಯನ್ನು ಮಾಡು. ನಿಷೇಧವನ್ನ ಬಿಟ್ಟು ನಿಷಿದ್ಧವಾದ್ದನ್ನ ಬಿಡೋದು ಹೇಗೆ, ಏನೊಂದು ಆಗತ್ತೆ ಅಂದ್ರೆ ಹೆದರಿಕೆಯಿಂದ ಮಾಡೋದು ಬಿಡಬೇಡ, ಕೇವಲ ಹರಿಪ್ರೀತಿಗಾಗಿ ಆ ಮಾಡೋದನ್ನ ಬಿಡು, ನಿಷಿದ್ಧವಾದ್ದನ್ನ ಬಿಡು. ಹಾಗಾದರೆ ಕೇವಲ ಹರಿಪ್ರೀತಿಗಾಗಿ ವಿಧಿ ನಿಷೇಧಾಚರಣೆ ಮಾಡು, ನಿನ್ನ ಸ್ವಂತ ಉಪಯೋಗಕ್ಕಾಗಿ ವಿಧಿ ನಿಷೇಧಾಚರಣೆ ಬಿಡು ಎಂಬ ತಾತ್ಪರ್ಯ ಅಷ್ಟೇ ಹೊರತು ಅಲ್ಲಿ ವಿಧಿ ನಿಷೇಧಗಳನ್ನೇ ಬಿಟ್ಟು ಬಿಡು ಅಂತ ದಾಸರಾಯರು ಶಾಸ್ತ್ರದಲ್ಲೂ ಎಲ್ಲೂ ಯಾರೂ ಹೇಳಲಿಲ್ಲ. ಆ ಮಾತನ್ನ ಅಪಾರ್ಥ ಗೊಂದಲಮಯ ನಾವು ಮಾಡಿಕೊಂಡು ದಾಸರಾಯರಿಗೆ ಪಟ್ಟಿ ಕಡತಾ ಇದ್ದೀವಿ. ಏನಂತ ದಾಸರಾಯರು ವಿಧಿ ನಿಷೇಧಗಳೇನು ನೋಡಬೇಡ ಅಂತ ಹೇಳಿದ್ರು. ಅಲ್ಲಿ ಹೇಳ್ತಾರೆ, ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ ಅಂದ್ರು. ಮತ್ತು ಕರ್ಮ ಮಾಡು ಅಂತ ಹೇಳ್ತೀರಲ್ಲ, ಕರ್ಮ ಮಾಡು ಅಂದ್ರೆ ವಿಧಿ ಆಯಿತಲ್ಲ ಅಂದ್ರೆ ಹೇಳುತ್ತಾರೆ, ಪ್ರಧಾನ ಪುರುಷೇಶನಲ್ಲಿ ಭಕ್ತಿಯ ಬೇಡು ಕೊಂಡಾಡು. ವಿಧಿಯನ್ನು ಮಾಡುವಾಗ ನಿಷೇಧ ನಿಷಿದ್ಧವಾದ್ದನ್ನು ಬಿಡುವಾಗ ಏನು ಬೇಡಬೇಕು, ಭಕ್ತಿಯನ್ನು ಬೇಡಿ ಮಾಡುವುದೇ ವಿಧಿ ನಿಷೇಧಗಳ ತಾತ್ಪರ್ಯ. ಅಂದ್ರೆ ವಿಧಿ ನಿಷೇಧಗಳು ಬಿಡೋದು ಅಂದ್ರೆ ಕಾಮ್ಯವಾಗಿ ಬಿಡೋದು ಬಿಟ್ಟು ಬಿಡಿ, ಕಾಮ್ಯವಾಗಿ ಮಾಡೋದು ಬಿಟ್ಟು ಬಿಡಿ, ಅದನ್ನ ಶ್ರೀಹರಿಪ್ರೀತಿಗಾಗಿ ಮಾಡೋದು ಇಟ್ಟುಕೊಳ್ಳಿ ಎಂಬುದು ತಾತ್ಪರ್ಯ. ಇನ್ನ ಎರಡನೆಯದು, ಈ ಕರ್ಮ ಕರ್ಮ ಅಂತ ಹೇಳ್ತೀರಲ್ಲ, ಇವಾಗಿನ ತೊಂದರೆಗಳಿಗೆ ನಾನಾ ರೀತಿಯಾದ ಪ್ರವೃತ್ತಿಗೆ ಕಾರಣ ಯಾವುದು, ಹಿಂದಿನ ಕರ್ಮ. ಆ ಕರ್ಮಕ್ಕೆ ಕಾರಣ ಅದಕ್ಕೆ ಮೊದಲು ಕರ್ಮ ಯಾವಾಗ ಬಂತು ಅಂತ ಪ್ರಶ್ನೆ. ಅನಾದಿ ಅಂದ್ರೆ ಇಲ್ಲಿ ಅನಾದಿ ಅಂದ್ರೆ ಜೀವ ಮಾಡಿದರೆ ಹುಟ್ಟೋದು ಕರ್ಮ ತಾನೆ ಅಲ್ಲ. ಅಲ್ಲಿ ಅಂಶ ಎಷ್ಟೈತೆ, ಮೊದಲೇ ಜೀವ ಅನಾದಿಯಿಂದ ಮಾಡ್ತಾ ಇದ್ದಾನೆ ಕರ್ಮ ಅಂದ್ರೆ, ಯಾವಾಗಿಂದ ಶುರು ಮಾಡಿದ, ಅನಾದಿಯಿಂದ ಶುರು ಮಾಡಿದ. ಅಂದ್ರೆ ಈ ಕರ್ಮದ ಸ್ವಭಾವ ಹೇಗೆ, ಮೊದಲನೇ ಕರ್ಮದ ಸ್ವಭಾವ ಹೇಗೆ ಅಂದ್ರೆ, ಹೇಳ್ತಾರೆ ಕರ್ಮ ಅನಾದಿ ಅಂತಲೇ ಉತ್ತರ. ಕರ್ಮ ಅನಾದಿ ಅಂದರೆ ಒಂದು ಮಾಡಿದರೆ ಹುಟ್ಟೋದಲ್ಲ, ಮಾಡಿದರೆ ಹುಟ್ಟಿದ್ದಿದ್ರೆ ಅದು ಅನಾದಿ ಆಗೋದೇ ಇಲ್ಲ. ಹಾಗಾದ್ರೆ ಅನಾದಿಯಿಂದ ಜೀವರು ಹೇಗಿದ್ದಾರೆ ದೇವರ ಹೊಟ್ಟೆಯಲ್ಲಿ ಅದನ್ನು ನೋಡಿ ಅಂದ್ರು. ಅಂದ್ರೆ ಸುಷುಪ್ತಿ ಸಂಸ್ಥಾನ್ ಆಚಾರ ಹೇಳ್ತಾರೆ, ಸುಷುಪ್ತಿಯಲ್ಲೇ ಇದ್ರು ಎಲ್ಲ ಜೀವರಾಶಿಗಳು ಅಂದ್ರು. ಅಂದ್ರೆ ಮೂರವಸ್ಥೆ ನಮಗೆ, ಒಂದು ಜಾಗ್ರದಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಜಾಗ್ರದವಸ್ಥೆಯಲ್ಲಿ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಸ್ವಪ್ನಾವಸ್ಥೆಯಲ್ಲಿ ಎಲ್ಲಾ ಇಂದ್ರಿಯಗಳು ಮನಸ್ಸು ಬಿಟ್ಟು ಮಿಕ್ಕ ಎಲ್ಲ ಸೈಲೆಂಟ್ ಆಗಿಬಿಡುತ್ತೆ, ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಕೂಡ ಸೈಲೆಂಟ್ ಆಗಿಬಿಡುತ್ತೆ, ಎಲ್ಲಾ ಇಂದ್ರಿಯಗಳು ಸೈಲೆಂಟ್ ಆಗುತ್ತೆ, ಮನಸ್ಸು ಕೆಲಸ ಮಾಡಲ್ಲ ಜೀವನಿಗೆ. ಆದ್ದರಿಂದ ಜೀವ ಅನಾದಿಯಿಂದ ಸುಷುಪ್ತಿಯಲ್ಲಿದ್ದಾನೆ ಅಂದ್ರೆ ಅವನಲ್ಲಿ ನಡೆಯುವ ಕಾರ್ಯ ಯಾವುದು ಅಂದ್ರೆ ಬರೇ ಶ್ವಾಸ ಕಾರ್ಯ ಮಾತ್ರ. ಅದಕ್ಕೆ ಶಬ್ದವನ್ನು ಕೂಡ ಹಾಕ್ತಾರೆ, ಶ್ವಾಸ ಮಾತ್ರ ಅವಶೇಷಿತ, ಶ್ವಾಸ ಮಾತ್ರ ಉಳ್ಕೊಂಡಿದ್ದವರು ಆಗಿರ್ತಾರೆ ಅಂದ್ರೆ ಇನ್ಯಾವ ಕಾರ್ಯ ಇಲ್ಲ, ಸಾಮಾನ್ಯ ನಮ್ಮ ತಲೆಗೆ ಬರಲಿಕ್ಕಿದೆ ಅಲ್ಲ. ಅನಾದಿ ಕಾಲದಿಂದ ಜೀವನ ಜೀವ ಮಲ್ಕೊಂಡಿದ್ರು ಮನಸ್ಸು ಕೆಲಸ ಮಾಡಬಹುದಲ್ಲ, ಆ ಅನಾದಿ ಕಾಲದಿಂದ ಮನಸ್ಸಿನಿಂದ ಕಾರ್ಯ ಆಗ್ತಾ ಇರುತ್ತೆ, ಆ ಮನಸ್ಸಿನ ಕಾರ್ಯವೇ ಜೀವನ ಅನಾದಿ ಕರ್ಮ ಅಂತ ಹೇಳಲಿಕ್ಕೆ ಹೊರಟ್ರೆ ಅದಕ್ಕೆ ಉತ್ತರ ಕೊಡುತ್ತಾರೆ. ಸುಷುಪ್ತಿ ಸಂಸ್ಥಾನ ಅಂತ ಒಂದುತ್ತರ, ಅಲ್ಲಿ ಮನಸ್ಸು ಕೆಲಸ ಮಾಡಲ್ಲ ಅಂತ. ಅಯ್ಯೋ, ಅಲ್ಲಿ ಮತ್ತು ಪ್ರಶ್ನೆ ಬರುತ್ತೆ, ಮನಸ್ಸು ಕೆಲಸ ಮಾಡಲ್ಲ ಅಂದ್ರೆ ಜೀವ ಈ ಶರೀರ ಹೊತ್ತಿದ್ದಾಗ ಜಡ ಮನಸ್ಸು ಕೆಲಸ ಮಾಡಲ್ಲ, ಚಿನ್ ಮನಸ್ಸು ಕೆಲಸ ಮಾಡುತ್ತೇನೋ, ಜೀವನ ಸ್ವರೂಪದಲ್ಲಿರುವ ಮನಸ್ಸು ಕೆಲಸ ಮಾಡುತ್ತೇನೋ. ಆದ್ದರಿಂದ ಜೀವ ದೇವರ ಹೊಟ್ಟೆಯಲ್ಲಿದ್ರೂ ಚಿನ್ ಮನಸ್ಸು ಕೆಲಸ ಮಾಡಲಿ, ಈ ಜಡ ಮನಸ್ಸು ಕೆಲಸ ಮಾಡದಿರಲಿ ಅಂದರೆ ಅವಾಗ ಹೇಳ್ತಾರೆ ಯಾವ ಮನಸ್ಸು ಕೆಲಸ ಮಾಡುತ್ತಾ ಇಲ್ಲ ಎಂಬೋ ಶಬ್ದ ಶ್ವಾಸ ಮಾತ್ರ ಅವಶೇಷಿತ, ಶ್ವಾಸ ಮಾತ್ರ ಇದೆ ಅಂತ. ಈ ಒಂದು ವೇಳೆ ಚಿನ್ಮನಸ್ಸಿನ ಕಾರ್ಯವೂ ಇದ್ದಿದ್ರೆ ಅದನ್ನು ಸೇರಿಸಿ ಹೇಳುತ್ತಾ ಇದ್ರು, ಮಾತ್ರ ಶಬ್ದ ಹಾಕ್ತಾ ಇದ್ದಿಲ್ಲ. ಹಾಗಾದರೆ ಅನಾದಿ ಕಾಲದಿಂದ ಜೀವ ಎಲ್ಲ ಜೀವರಾಶಿಗಳು ಶ್ವಾಸ ಕಾರ್ಯ ಮಾತ್ರ ಆಗ್ತಾ ಇದೆ, ಹೌದಾ? ಇವಾಗ ಕಾರ್ಯ ಕರ್ಮ ಅಂತ ನಡೆದದ್ದು ಶ್ವಾಸ ಮಾತ್ರ ಎಲ್ಲರಿಗೂ. ಅವಾಗ ಮೊದಲನೆಯ ಜನ್ಮ ಭಗವಂತ ಕೊಡುತ್ತಾನೆ, ಅದಕ್ಕೆ ಯಾವುದು ಬೇಸ್, ಯಾವುದು ಆಧಾರವಾಗಿ ಕೊಡ್ತಾನೆ? ಒಬ್ಬನಿಗೆ ನಾಯಿ ಜನ್ಮ, ಒಬ್ಬನಿಗೆ ಮನುಷ್ಯ ಜನ್ಮ, ಕತ್ತೆ ಜನ್ಮ, ಹೇಗ್ರಿ ಕೊಟ್ಟದ್ದು? ನೀ ಖುಷಿ ಬಂದಂತೆ ಕೊಟ್ಟದ್ದೋ, ಇವನಿಗೆ ಇದು ಕೊಡೋಣ ಅವನು ಕೊಡೋಣ, ಅವಾಗ ಜಗಳ ಬರುತ್ತೆ, ಅವನಿಗೆ ಅದ್ಯಾಕೆ ಕೊಟ್ಟಿ ನಂಗೆ ಇದ್ಯಾಕೆ ಕೊಟ್ಟಿ ಅಂತ ಜಗಳಗಳೆಲ್ಲ ಬರುತ್ತದೆ, ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಜಗಳಾಡಲಿಕ್ಕಾಗಲ್ಲ, ಕೇಳ್ತಾರೆ ಯಾಕೆ ಮಾಡಿ ಹೀಗೆ ಮಾಡಿದ್ಯಾ? ದೇವರಲ್ಲಿ ದೋಷ ಬರುತ್ತೆ, ಪಕ್ಷಪಾತ ದೋಷ ಬರುತ್ತೆ, ಹೌದಲ್ವೋ? ನಾನಾ ರೀತಿ ತೊಂದರೆಗಳು ಬರುತ್ತೆ. ಅದರಿಂದ ಏನಾಗುತ್ತೆ? ದೇವ ಖುಷಿ ಬಂದಂತೆ ಕೊಡಲಿಲ್ಲ, ಅವರವರ ಕರ್ಮಕ್ಕೆ ತಕ್ಕಂತೆ ಕೊಟ್ಟ ಅಂತಲೇ ಹೇಳಬೇಕು. ಈ ಅನಾದಿ ಕರ್ಮ ಅಂತ ಹೇಳ್ತೀರಾ, ಅನಾದಿಯಿಂದ ನಡೆದದು ಶ್ವಾಸ ಕಾರ್ಯ ಮಾತ್ರ, ಎಲ್ಲರಲ್ಲಿ ಶ್ವಾಸ ಕಾರ್ಯ ಒಂದೇ ನಡೆಯುತ್ತಾ ಇದೆ, ಸೇಮ್ ಶ್ವಾಸ ಕಾರ್ಯ ನಡೀತಾ ಇದೆ. ಸ್ವಲ್ಪ ಕೆಲವರಿಗೆ ಬೇಗ ನಡೀಲಿ, ಕೆಲವರಿಗೆ ಸ್ವಲ್ಪ ನಿಧಾನಕ್ಕೆ ನಡೀಲಿಪ್ಪ, ಬೇಡ ಅಂದಿಲ್ಲ. ಆದರೆ ಅದರ ಬೇಸ್ ಆಗಿ ಒಂದು ಶರೀರ ಒಬ್ಬರಿಗೆ ಬೇರೆ ಒಬ್ಬರಿಗೆ ಬೇರೆ ಅಂತ ನಿರ್ಣಯ ಹೇಗಾಗುತ್ತೆ? ಅವಾಗ ಹೇಳ್ತಾರೆ ಆಚಾರ್ಯರು ಕೊಟ್ಟ ಉತ್ತರ, ಅನಾದಿ ಬೀಜ ಕರ್ಮ ಬೀಜ ಎಂಬ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ. ಈ ಕರ್ಮದ ನಮ್ಮ ಲಿಂಗ ದೇಹ ಹೇಗೆ ತಯಾರಾಗಿದೆ, ಮೂರು ಇಂಗ್ರೀಡಿಯೆಂಟ್ಸ್ ಇವೆ. ಯಾವ್ದ್ಯಾವುದು ಅಂದ್ರೆ ಮೂರು ಪದಾರ್ಥಗಳು, ಅವಿದ್ಯಾ ಕಾಮ ಕರ್ಮ ಅಂತ ಮೂರು ಬೀಜಗಳಿಂದ ತಯಾರಾಗಿದೆ. ಅದರಲ್ಲಿ ಅವಿದ್ಯಾ ಬೀಜ ಏನಿದೆ, ಆ ಅವಿದ್ಯಾ ಬೀಜ ಅಜ್ಞಾನವಾಗಿ ಬಂತು. ಇನ್ನ ಕಾಮ ಕರ್ಮ, ಈ ಕರ್ಮ ಬೀಜ ಇದೆಯಲ್ಲ ಅದು ಎಂಥದ್ದು ಅಂದ್ರೆ ಈ ಜೀವನಿಗೆ ಅನಾದಿಯಿಂದ ಇನ್ಬಿಲ್ಟ್ ಕರ್ಮ ಬೀಜ, ಅದನ್ನ ಶ್ವಾಸ ಕಾರ್ಯದ ಮೂಲಕ ಪಕ್ವ ಮಾಡುತ್ತಾ ಬರ್ತಾನೆ ಭಗವಂತ. ಈಗ ನೋಡಿ, ಮನೆಯಲ್ಲಿ ಯಾವುದೊಂದು ಕಾಳಿದೆ, ಹಸಿರು ಕಾಳು ಯಾವುದೊಂದು ಕಾಳು, ಮನೆ ಎರಡು ತಿಂಗಳಾಯಿತು ಪ್ಯಾಕೆಟ್ ಅಲ್ಲಿ ಹಾಗೆ ಬಿದ್ದಿತ್ತು, ನೀರಲ್ಲಿ ಹಾಕಿದವು, ನೀರಲ್ಲಿ ಹಾಕಿದ ಕೂಡಲೇ ಕಟ್ಟಿಟ್ಟ ಕೂಡಲೇ ಮೊಳಕೆ ಒಡೆಯಿತು. ಮೊಳಕೆ ಯಾರಾದ್ರೂ ಹೊರಗೆ ತಂದ್ರ ತಾನಾಗಿ ಬಂತು. ಹಾಗೆ ಜೀವರ ಕರ್ಮ ಬೀಜ ಏನಿದೆ, ಆ ಕರ್ಮ ಬೀಜಕ್ಕೆ ಭಗವಂತ ತನ್ನ ಇಚ್ಛೆಯನ್ನು ಬೆರೆಸಿ ಒಳಗೆ ನೀರನ್ನು ಹಾಕಿ ಅದನ್ನ ಪಕ್ವ ಆಗುವಂತೆ ಮಾಡುತ್ತಾ ಇದ್ದಾನೆ. ಸಕಾಲಕ್ಕೆ ಟಿಸಿಲೊಡೆಯುತ್ತದೆ ಅಂದ್ರೆ ಕರ್ಮ ಬೀಜ ಟಿಸಿಲೊಡೆಯುತ್ತೆ. ನೋಡಿ, ಯಾವುದಾದ್ರೂ ಮಾವಿನ ಗಿಡ, ಎರಡೂ ಮಾವಿನ ಗಿಡವೇ ಬೀಜ ಹಾಕಿ ಬೆಳೆಯುವ ಕಾಲಕ್ಕೆ ಒಂದು ಒಂದು ರೀತಿ ಬೆಳೆಯುತ್ತೆ, ಇನ್ನೊಂದು ಇನ್ನೊಂದು ರೀತಿ ಬೆಳೆಯುತ್ತೆ. ಅವಾಗ ವೃಕ್ಷಶಾಸ್ತ್ರ ತಜ್ಞರು ಇರ್ತಾರಲ್ಲ, ಅವನೇನಂತ ಕರೀತಾರೆ, ಬಯಾಲಜಿ, ಬಯಾಲಜಿ ಅಲ್ವಾ. ಅವ್ರನ್ನ ಕೇಳಿದ್ರೆ ಹೇಗೆ ಈ ಗಿಡ ಹೀಗೆ ಹಾಕಿ ಬೀಳುತ್ತೋ, ಅದು ಯಾಕೆ ಬೀಳುತ್ತೋ ಅಂದ್ರೆ ಅದರ ಸ್ಟ್ರಕ್ಚರ್ ಎಲ್ಲ ಬೀಜದಲ್ಲೇ ಇದೆ ಅಂತ ಅವರು ಉತ್ತರ ಕೊಡುತ್ತಾರೆ. ಹಾಗೆ ಕಂಪ್ಯೂಟರ್ ಯಾವುದೋ ಇದ್ರೆ ಒಳಗೆ ಚಿಪ್ ಇರುತ್ತೆ, ಅದರ ಪ್ರಕಾರ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡಿರ್ತಾರೆ, ಅದರ ಪ್ರಕಾರ ಬರ್ತಾ ಇರುತ್ತೆ. ಹಾಗೆ ಜೀವನ ಅನಾದಿ ಕರ್ಮ ಬೀಜ, ಅದಕ್ಕೆ ಅನಾದಿ ಅಂತ ಯಾಕೆ ಬಂತು ಕರ್ಮ ಅಂದ್ರೆ, ಮಾಡಿದರೆ ಹುಟ್ಟೋದು ಅನಾದಿ ಆಗಲ್ಲ, ಮಾಡಿದರೆ ಹುಟ್ಟೋದು ಅನಾದಿ ಆಗಲ್ಲ, ಅದಕ್ಕೆ ಬೀಜ ಅನಾದಿಯಿಂದ ಇದೆ. ಅನಾದಿಯಾದ ಬೀಜ ಯಾವ ಬೀಜ? ಕರ್ಮ ಬೀಜ. ಆದ್ದರಿಂದ ಕರ್ಮ ಅನಾದಿ ಆಯಿತು. ಆ ಅನಾದಿ ಕರ್ಮ ಬೀಜದಲ್ಲೇ ಇವನಿಗೆ ಆ ಟಿಸಿಲ್ ಹೊಡೆದು ಕೂಡಲೇ ಮೊದಲನೇ ಜನ್ಮ ಯಾವುದು ಬರಬೇಕು ಅಂತ ಆ ಚಿಪ್ಪಲ್ಲಿ ಮೊದಲೇ ಇದೆ. ಅದನ್ನ ಸ್ವಾಮಿ ಕೊಡ್ತಾ ಬಂದ. ನಂತರ ನಂತರ ಅಂಟು ಬೆಳೀತಾ ಬೆಳೀತಾ ನಾನಾ ಜನ್ಮಗಳು ಬರ್ತಾ 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 ಬರ್ತಾ. ಇದು ಅನಾದಿ ಕರ್ಮ ಬೀಜದ ರಹಸ್ಯ. ಅದು ಆಚಾರ್ಯ ಬಿಡಿಸ್ತಾರೆ. ಇದು ಬಿಡಿಸಿಕೊಳ್ಳಾರದೆ ನಾವೇನು ಮಾಡ್ತೀವಿ ಅಂದ್ರೆ, ಒದ್ದಾಡುತ್ತಾ ಮೊದಲು ಈ ಕರ್ಮ ಮಾಡಿದೆ, ಆ ಕರ್ಮ ಮಾಡಿದೆ, ಮನಸ್ಸು ಕರ್ಮ ಮಾಡಿತು, ಕೈ ಕರ್ಮ ಮಾಡಿತು, ಇವೆಲ್ಲ ಮಾಡುತ್ತೆ. ಆಚಾರ್ಯ ಪಟ್ಟ ಕೊಟ್ಟಿದ್ದಾರೆ. ಕರ್ಮ ಬೀಜ ಅಂತಿದೆ, ಅದು ಟಿಸಿಲೊಡೆಯುವಂತೆ ಮಾಡೋದು, ಕರ್ಮ ಬೀಜ ಪಕ್ವ ಮಾಡುವಂತೆ ಮಾಡಿ ಯಾರ ಯಾರ ಕರ್ಮ ಬೀಜ ಪಕ್ವ ಆಗಿರುತ್ತೋ ಅವರನ್ನು ಮಾತ್ರ ಸೃಷ್ಟಿಗೆ ತರ್ತಾನೆ. ನೋಡಿ, ನಮ್ಮಲ್ಲೂ ಈ ಮೊಳಕೆತ್ತಿದ ಕಾಳನ್ನು ತಿಂಬವರಿರ್ತಾರೆ, ಕಟ್ತಾರೆ, ಯಾವ್ದಿನ್ನ ಟಿಸಿಲ್ ಹೊಡೆದಿಲ್ಲ ಅದನ್ನ ಪಕ್ಕಕ್ಕೆ ಹಾಗೆ ಮತ್ತು ಕಟ್ಟಿಟ್ಟು ಆ ಟಿಸಿಲ್ ಹೊಡೆದದ್ದು ಮಾತ್ರ ಪಕ್ಕ ತೆಗಿತಾರೆ, ಹೌದಲ್ವೋ? ಹಾಗಾದ್ರೆ ಅದು ಎರಡನೇ ದಿವಸ ಹೊಡೆಯುತ್ತೆ ಚೆನ್ನಾಗಿ, ಟಿಸಿಲ್ ಹೊಡೆಯುತ್ತೆ. ಹಾಗೆ ಭಗವಂತ ಸೃಷ್ಟಿಗೆ ತರುವಾಗ ಯಾರ ಯಾರ ಕರ್ಮ ಬೀಜ ಪಕ್ವ ಆಗಿರುತ್ತೆ ಅವರನ್ನು ಮಾತ್ರ ಆ ಕಲ್ಪದಲ್ಲಿ ಸೃಷ್ಟಿಗೆ ತರ್ತಾನೆ, ಮಿಕ್ಕವರನ್ನ ಮಲಗಿಸಿಟ್ಟಿರ್ತಾನೆ. ಇದು ಆ ಮುಷ್ಟಿ ಸೃಷ್ಟಿಯ ರಹಸ್ಯ. ಸಮಿಷ್ಟಿ ಅಂತ ಹೇಳಿಬಿಟ್ರೆ ಸಾರ ಸಗಟಾಗಿ ಎಲ್ಲರನ್ನು ತರಬೇಕಾಗುತ್ತೆ, ಯಾರಿಗೆ ಕರ್ಮ ಬೀಜ ಪಕ್ವ ಆಗಿದೋ ಇಲ್ಲವೋ ಎಲ್ಲರನ್ನು ತರಬೇಕಾಗುತ್ತೆ. ಅದಕ್ಕೆ ಇವರು ಕೊಡುವ ಆಪಾದನೆ ಅದು. ಸರಿ, ಕೊನೆಗೆ ಭಗವಂತ ಎಲ್ಲ ರೀತಿಯಲ್ಲೂ ನಮ್ಮಲ್ಲೇ ಇದ್ದುಕೊಂಡು ಇಲ್ಲಿ ಮೂರು ಭಾಗ ಮಾಡುತ್ತಾ ಇದ್ದಾರೆ. ಇದನ್ನ ಏನದು ಅಂದರೆ, ಸ್ವಾಮಿಯನ್ನ ಕರೆದದ್ದು, ಸ್ವಾಮಿಯ ಚಿಂತನೆ, ಮೂರನೆಯದು ಸ್ವಾಮಿಯ ಪೂಜಾ, ಕೊನೆಗೆ ಸಮರ್ಪಣೆ. ಇಷ್ಟು ಅಲ್ಲಿ ಹೇಳ್ತಾ ಇದ್ದಾರೆ. ಸ್ವಾಮಿ, ನನ್ನ ಒಳಗೆ ನೀನು ಪೂರ್ಣವಾಗಿ, ಮುಖದಲ್ಲಿ ಮುಖ, ಅಸ್ಯೇ ಅಸ್ಯಮಿತಿ ಕ್ರಮಾತ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಶರೀರದಲ್ಲಿ, ಇಡೀ ನಾಲ್ಕು ಶರೀರಗಳಲ್ಲಿ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಮತ್ತು ಎಲ್ಲಾ ಸ್ವರೂಪ ದೇಹ ಎಲ್ಲದರಲ್ಲೂ ಕೂಡ ನೀನೇ ಇದ್ದುಕೊಂಡು ಆಯಾ ದೇಹಗಳಲ್ಲಿ ಆಯಾ ದೇಹಗಳ ಆಕಾರದಲ್ಲೇ ನಿಂತುಕೊಂಡು ಎಲ್ಲ ಕೆಲಸ ಮಾಡುತ್ತಾ ಇದೀಯ, ನಿನ್ನ ರೂಪವನ್ನ ಚಿಂತನೆ ಮಾಡುತ್ತಾ ಇದ್ದೇನೆ ಹರಿ. ಎಂಥದ್ದಿದು ಅಂದರೆ, ಕೆಲವರು ದೇವರಿಗೆ ಆಕಾರವೇ ಇಲ್ಲ, ರೂಪವೇ ಇಲ್ಲ, ಜ್ಯೋತಿರ್ಮಯ, ಜ್ಯೋತಿ ಬೆಳಕ್ತರ ಇರ್ತಾನೆ, ಏನು ಇಲ್ಲ, ಸ್ಪಷ್ಟವಾದ ಭಗವಂತನಿಗೆ ಎಲ್ಲ ರೀತಿಯಾದ ಅವಯವಗಳು ಇವೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಅವಯವಗಳು ಎಂಥವು? ಈ ಶರೀರ ಎಂಥಾಗಿದೆ, ಇಂಥ ಅವಯವಗಳಿಲ್ಲ ಭಗವಂತನಿಗೆ, ಎಂಥದ್ದು ಅಪ್ರಾಕೃತವಾದ ಅವಯವಗಳಿಂದ ಕೂಡಿದವ ಅಂತ ಭಗವಂತ ಪರಿಚಯ ಮಾಡಿಕೊಟ್ಟರು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ದ್ರವ್ಯ ಕರ್ಮ ಗುಣ ಪ್ರಭೇದತಃ ಆಸ್ಯೇ ಆಸ್ಯಮಿತಿ ಕ್ರಮಾತ್ ಏತದೇವ ಚ ಸರ್ವ ಜೀವಗತಂ ತ್ವನಾದಿತ ಏವ ಹಿ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ನೀನೇ ನನ್ನ ಒಳಗೆ ದ್ರವ್ಯ ಕರ್ಮ ಗುಣ ಪ್ರಭೇದತಃ ಆಸ್ಯೇ ಆಸ್ಯಮಿತಿ ಕ್ರಮಾತ್, ನನ್ನೊಳಗೆ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತು ನನ್ನ ನಡೆಸ್ತಾ ಇದ್ದೀಯ. ಅರ್ಥ ಆಗಿಲ್ಲಲ್ವಾ? ಅದನ್ನು ಹೇಳ್ತಾರೆ. ಏನದು ಹೇಳ್ತಾರೆ? ನಾವು ಕನ್ನಡಿಗರಿಗೆ ನಿಂತಿದ್ದೇವೆ, ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣ್ತಾ ಇದೆ. ನಾವು ಕೈ ಎತ್ತಿದರೆ ಎತ್ತುತ್ತೆ, ನಾವು ನಕ್ಕರೆ ಅದು ನಗುತ್ತೆ. ಒಂದು ವೇಳೆ ನಾವು ನಕ್ಕರೋದು ನಕ್ಕಿಲ್ಲ ಅಂದ್ಕೊಳ್ಳಿ, ಹೆದರಿಕೆ ಆಗುತ್ತಲ್ವ, ಯಾಕೆ ನಗ್ತಾ ಇಲ್ಲ ಅಂತ. ಇಫೆಟ್ ಆಲ್ ಅದು ಏನು ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದೆ. ನಿಮಗೇನೋ ನೀವು ಹೇಗೆ ಮಾಡಿದ್ರೆ ಅದು ಹಾಗೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವಾಗ ಏನ್ ಮಾಡಬೇಕು ಅಂದ್ರೆ, ನಿಮಗೆ ಶಕ್ತಿ ಇದೆ, ಎರಡು ರೂಪ ತಗೊಂಡ್ರಿ, ಎಲ್ಲ ಕಲ್ಪನೆ ಹೇಳ್ತಾ ಇದ್ದೀನಿ. ಎರಡು ರೂಪ ತಗೊಂಡ್ರಿ, ಒಂದು ರೂಪದಿಂದ ಎದುರಿಗೆ ನಿಂತ್ರಿ, ಪ್ರತಿಬಿಂಬ ಬಂತು, ಇನ್ನೊಂದು ರೂಪದಿಂದ ಆ ಪ್ರತಿಬಿಂಬ ಸುಮ್ಮನೆ ಕೂತಿದೆಯಲ್ವಾ ಅದರೊಳಗೆ ತೋರಿದ್ರಿ. ಹೇಗೆ? ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನೀವೇ ನಿಂತೀರಿ ಆ ಪ್ರತಿಬಿಂಬದಲ್ಲಿ. ಮಾಮೂಲಾಗಿ ನೀವು ಕೈ ಎತ್ತಿದ್ರೆ ಪ್ರತಿಬಿಂಬ ತಾನೇ ಎತ್ತುತ್ತಾ ಇಲ್ಲ, ಹಾಗೇ ಇತ್ತು. ಇವಾಗೇನಾಯಿತು? ನೀವಿಲ್ಲಿ ಕೈ ಎತ್ತಿದ ಕೂಡಲೇ ಆ ಪ್ರತಿಬಿಂಬದೊಳಗೆ ನಿಮ್ಮ ರೂಪ ನಿಂತಿದೆಯಲ್ವಾ, ಅದು ಕೈ ಎತ್ತಿದ ಕೂಡಲೇ ಆ ಪ್ರತಿಬಿಂಬದ ಕೈ ಏಳುತ್ತೆ. ಹಾಗೆ ಪ್ರತಿಬಿಂಬದ ಚಲನವರಣ ಬರ್ತಾ ಇದೆ. ಇದು ದೇವರು ಮಾಡಿದ್ದು. ದೇವ ಬಿಂಬ, ಆತ ಕೈ ಎತ್ತಿದರೆ ಪ್ರತಿಬಿಂಬ ಜೀವ ತಾನು ಕೈ ಎತ್ತರಾರ. ಅದಕ್ಕೆ ಪ್ರತಿಬಿಂಬದೊಳಗೂ ತಾನೇ ತೋರಿದ, ತಾನೇ ತೋರಿ ಕೈಕಾಲನ್ನೆಲ್ಲ ಆಡಿಸ್ತಾ ಇದ್ದಾನೆ. ಎಷ್ಟು ಆಡಿಸ್ತಾನೆ ಅಂದ್ರೆ ಬೆಳಿಗ್ಗಿಂದ ನಮ್ಮ ಕಣ್ಣು ರೆಪ್ಪೆ ಸಲ ಹಾಕಿರ್ತೇವೆ, ಕೈಕಾಲು ಎಷ್ಟು ಸಲ ತಿರುಗಿಸಿರ್ತೇವೆ, ಅದೆಲ್ಲ ಅವನೇ ಮಾಡಿಸೋದು. ಮಾಡಿಸೋ ಕಾಲಕ್ಕೆ ಇಷ್ಟು ಪಡ್ತಾನೆ, ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕಳಿತಾನೆ. ನಾನೇ ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ, ಬುದ್ಧಿ ಎಲ್ಲರಿಗೆ ಕೊಟ್ಟು ಮಾಡಿಸ್ತಾನೆ. ಇದು ವಿಶೇಷ. ಹಾಗಾದರೆ ಭಗವಂತ ನಮ್ಮ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತು ನಮ್ಮ ಎಲ್ಲಾ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಬಿಂಬ ಪ್ರತಿಬಿಂಬ ಭಾವ ಅಂತಿದೆ. ಅಂದ್ರೆ ನಾವು ನಿಂತಿದ್ದೇವೆ, ನಮ್ಮ ಎದುರಿಗೆ ಪ್ರತಿಬಿಂಬ ಇದೆ, ನಾವಿದ್ರೆ ಅದಿರುತ್ತೆ, ನಮ್ಮ ರೂಪ ಇದ್ರೆ ಅದಿರುತ್ತೆ. ಹಾಗೆ ನಾವು ನಕ್ರೆ ನಗತ್ತೆ, ಅತ್ರೆ ಈಗ ನಿಮಗೆ ನಗಬೇಕಾದ ಸಂದರ್ಭ ಏನೂ ಇಲ್ಲ, ಸೈಲೆಂಟ್ ಆಗಿ ಸೀರಿಯಸ್ ಆಗಿದ್ದೀರಾ. ಯಾರು ಅಂದ್ರು ಆ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಕಾಣ್ತಾ ಇದೆಯಲ್ಲ, ಅದು ನಗ್ಬೇಕಂದ್ರೆ ಏನ್ ಮಾಡಬೇಕು? ನಾನ್ ನಗ್ಬೇಕು, ನೀವು ನಗರಿ, ನನ್ನ ನಗು ಬರ್ತಾ ಇಲ್ಲ, ನಗು ಸ್ಥಿತಿ ಇಲ್ಲ, ಸೀರಿಯಸ್ ಆಗಿದ್ದೇನೆ. ಅಲ್ಲಯ್ಯ ಅದನ್ನು ನಗುವಂತೆ ಮಾಡಿದರೆ ನಿಮ್ಗೆ 1,00,000 ರೂಪಾಯಿ ಕೊಡ್ತೇನೆ ಅಂದ್ರೆ ಅನ್ಕೊಳ್ಳಿ. ಅವಾಗ ನಿಮ್ಗೆ ನಗು ಬರ್ತಾ ಇಲ್ಲ, ಆದರೂ ನಕ್ಕಂತೆ ಮುಖ ಇಟ್ಟುಕೊಳ್ಳೆ ಅದು ನಗತ್ತೆ. ನಿಮ್ಗೆ ಯದ್ಯಪಿ ಅಳು ಬರ್ತಾ ಇಲ್ಲ, ಮಾಮೂಲಾಗೇ ಇದ್ದೀರಿ, ಅತ್ತಂತೆ ಮುಖ ಇಟ್ಟುಕೊಳ್ಳೆ ಅದು ಅಳತ್ತೆ. ಹಾಗೆ ಒಳಗಿದ್ದ ಭಗವಂತನಿಗೆ ಈ ಸುಖವೂ ಇಲ್ಲ, ಈ ದುಃಖವೂ ಅಂತಿಲ್ಲ. ಜೀವನದಲ್ಲಿ ಆ ವಿಕಾರ ಬರಬೇಕು ಅಂತ ತಾನು ತೋರಿದರೆ ಬಿಂಬ ಪ್ರತಿಬಿಂಬದಲ್ಲಿ ಅವೆಲ್ಲ ತೋರುತ್ತಾರೆ. ನಾವು ನಕ್ಕುವು ಅಂದ್ರೆ ಒಳಗೆ ಸ್ವಾಮಿ ನಗಿಸ್ತಾ ಇದ್ದಾನೆ ಅಂತ ಅರ್ಥ. ಈ ತರ ಬಿಂಬ ಪ್ರತಿಬಿಂಬ ಭಾವ ಇದೆ. ಒಂದು ಕಾರ್ಯ ಮಾಡಿಸಬೇಕಾದ್ರೂ ಕೈ ಎತ್ತಿದರೆ ಕೈ ಎತ್ತುತ್ತೇವೆ, ಇಲ್ಲದಿದ್ರೆ ಇಲ್ಲ. ಹಾಗೆ ಏನು ನಮ್ಮಲ್ಲಿ ಒಳ್ಳೆ ಗುಣ ಬರಬೇಕಾ ಅವನು ತೋರಿದರೆ ನಮ್ಮಲ್ಲಿ ಬರುತ್ತೆ, ಹಾಗೆ ಅವನಿದ್ರೆ ನಾವಿರುತ್ತೇವೆ. ಈ ತರ ಮೂರು ರೀತಿಯಲ್ಲಿ ದ್ರವ್ಯ ಕರ್ಮ ಗುಣ ಪ್ರಭೇದತಃ ಈ ಮೂರು ರೀತಿಯಲ್ಲಿ ಭಗವಂತ ನಮ್ಮನ್ನ ಅನಾದಿಯಿಂದ ರಕ್ಷಣೆ ಮಾಡುತ್ತಾ ಇದ್ದಾನೆ. ಸರಿ, ಯಾವ ದೇವರ ಚಿಂತನೆ ಮಾಡಿದ್ದು? ನಮ್ಮೊಳಗೆ ಅನಾದಿಯಿಂದಿದ್ದು ನಮ್ಮ ಎಲ್ಲಾ ಕಾರ್ಯವನ್ನ ಮಾಡಿ ಮಾಡಿಸುವ ಭಗವಂತನನ್ನ ಕರೆದದ್ದು. ನೀನು ಈ ರೂಪದಿಂದ ಮನಸ್ಸಿಗೆ ನಿಲ್ಲು ಅಂತ ಚಿಂತನೆ ಮಾಡಿದ್ದು. ಯಾವ ರೂಪಯ್ಯ? ಮತ್ಸ್ಯಾದಿ ಹೊರಗಿನ ರೂಪವೋ ಅಥವಾ ಈ ನಿನ್ನ ಬಿಂಬ ರೂಪವೋ? ಆ ನನ್ನ ಒಳಗಿರುವ ಬಿಂಬ ರೂಪದ ಚಿಂತನೆಯೇ ಕೊಡು ಹರಿಯೇ, ಅದಿನ್ನ ನನಗೆ ಗೊತ್ತಿಲ್ಲ, ನನ್ನ ಗುರುಗಳು ಬಂದು ತಿಳಿಸಬೇಕು. ಅಷ್ಟರವರಿಗೆ ಈ ಬಿಂಬ ರೂಪದಿಂದಲೇ ಏರ್ಪಟ್ಟ ರಾಮ ರೂಪ ಚಿಂತನೆ ಮಾಡುತ್ತೇನೆ, ಕೃಷ್ಣ ರೂಪ ಚಿಂತನೆ ಮಾಡುತ್ತೇನೆ. ಅಂದ್ರೆ ಬಿಂಬಾತ್ಮಕ ರಾಮ, ಬಿಂಬಾತ್ಮಕ ಕೃಷ್ಣ ಆದಿ ರೂಪಗಳು. ಅದು ಹೇಗೆ? ಬಿಂಬ ಒಂದು ರೂಪ ಅಂದುಕೊಳ್ಳಿ, ಯಾವುದೋ ಒಂದು ರೂಪ, ಕಾಗೆಯೋ, ನಮ್ಮ ಸ್ವರೂಪ ಹೇಗಿರುತ್ತೋ ಅದರ ಪ್ರಕಾರ ಇರುತ್ತೆ. ಹೇಳಿದ್ದೆ ಕಥೆ, ವಿಜಯರಾಯರು ಹೋಗ್ತಾ ಹೋಗ್ತಾ ಹೇಳಿದ್ದ, ಇಲ್ಲಿ ಹೇಳಿಲ್ವಾ? ವಿಜಯದಾಸರ ಚರಿತ್ರೆಯಲ್ಲಿ ಬರುತ್ತೆ. ವಿಜಯದಾಸರು ಆದವಾನಿಯಲ್ಲಿ ತಾವು ಹೋಗ್ತಾ ಹೋಗ್ತಾ ಅಲ್ಲಿ ತುಂಬಾ ಕಾಲ ವಾಸ ಮಾಡಿಕೊಂಡಿದ್ರು. ಪಂಗನಾಮದ ತಿಮ್ಮಣ್ಣದಾಸರಿಗೆ ಅನುಗ್ರಹ ಮಾಡಿ ಅಂಕಿತ ಮಾಡಿದ ಜಾಗ ಅಲ್ಲೇ ಇದೆ, ಗೋಪಾಲದಾಸರಿಗೆ ಅಂಕಿತ ಕೊಟ್ಟ ಜಾಗವೂ ಅಲ್ಲೇ ಇದೆ. ಅಲ್ಲಿ ಹಾದಿಯಲ್ಲಿ ಹೋಗ್ತಾ ಒಬ್ಬ ಬ್ರಾಹ್ಮಣ ಪ್ರವಚನ ಮಾಡುತ್ತಾ ಇದ್ರೆ ಆತನಿಗೆ ಕೇಳಿಸುವಂತೆ ತಮ್ಮ ಶಿಷ್ಯರಿಗೆ ಹೇಳಿ ಹೋಗ್ತಾ ಇದ್ದಾರೆ, ನೋಡ್ರಪ್ಪ ಕಾಗೆ ಪುರಾಣ ಆಗ್ತಾ ಇದೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಆ ಬ್ರಾಹ್ಮಣನ ಕೇಳಿಸ್ತು, ಕಾಗೆ ಪುರಾಣ ಅಂದ್ರೆ ಅರ್ಥ ಇಲ್ಲದ ಪುರಾಣ ಅಂತ, ಅಂದ್ರೆ ಹೇಳೋದಕ್ಕೆ ಒಂದು ಸಂಬಂಧ ಇಲ್ಲದೆ ಏನೋ ಹೇಳ್ತಾ ಇದ್ದಾನೆ ಅಂತ ತಾತ್ಪರ್ಯ. ಆವಾಗ ಬ್ರಾಹ್ಮಣ ಏಕಾಂತದಲ್ಲಿ ಬಂದು ದಾಸರ ಪಾದ ಹಿಡಿದ, ದೊಡ್ಡವರು ನೀವು ಹೀಗಂದಿದ್ದೀರಾ, ನನ್ನ ತಪ್ಪು ತಿದ್ದಬೇಕು ಅಂತ ಕೇಳಿದಾಗ, ಇಲ್ಲಯ್ಯ ನೀನು ಹೇಳಿದ ಪುರಾಣದಲ್ಲಿ ದೋಷ ಇಲ್ಲ, ನಿನ್ನ ಸ್ವರೂಪಕ್ಕಾಗೆ ಅದಕ್ಕೆ ನಾನು ಕಾಗೆ ಪುರಾಣ ಹೇಳ್ತಾ ಇದೆ ಅಂತ ಹೇಳಿದೆ. ಜೀವನ ಸ್ವರೂಪ ಯಾವ ಆಕಾರದಲ್ಲೂ ಇರಬಹುದು, ಕಾಗೆ ಇರಬಹುದು, ಕತ್ತೆ ಇರಬಹುದು, ಕೋಳಿ ಇರಬಹುದು, ಸಕ್ಕರೆ ಗೊಂಬೆಗಳ ತರ, ಎಲ್ಲ ಸಕ್ಕರೆ ಗೊಂಬೆ. ಅದು ಕಾಗೆ ಸಕ್ಕರೆ ಗೊಂಬೆ ನಾನು ತಿನ್ನಲ್ಲ, ಅದನ್ನ ಮುರಿದು ಆನೆಯಾದ್ರೂ ತಿಂತೀನಿ ಅಂತ ಹೇಳಲಿಕ್ಕಾಗತ್ತ? ಎಲ್ಲ ಸಕ್ಕರೆಮಯ, ಎಲ್ಲ ಆನಂದಮಯವಾದ ಜೀವರಾಶಿಗಳೇ, ಆಕಾರ ಭೇದ. ಅವರೊಳಗೆ ಭಗವಂತ ಹೇಗಿರ್ತಾನೆ ಅದೇ ಆಕಾರದಿಂದ ಇರ್ತಾನೆ, ಅದನ್ನು ಬಿಂಬ ಅಂತ ಕರೀತಾರೆ. ಅಂಥ ಆಕಾರದ ಭಗವದ್ ರೂಪ ಒಂದು ವೇಳೆ ನನ್ನ ಸ್ವರೂಪಕ್ಕಾಗಿ ಅಂತ ಇಟ್ಟುಕೊಳ್ಳಿ, ಸದ್ಯಕ್ಕೆ ಯಾವುದು ಗೊತ್ತಿಲ್ಲ. ನಾವು ರಾಮ ಪ್ರತಿಮೆ ಇಟ್ಟುವು, ಆ ಒಳಗೆ ಭಗವದ್ ರೂಪ ನಮ್ಗೆ ಗೊತ್ತಿಲ್ಲ, ಬಿಂಬನ ಆಕೃತಿ ಗೊತ್ತಿಲ್ಲ, ನೀ ತಗೊರು ಕೂಡ ಬರಬೇಕು. ಇವಾಗ ಕರೆಯೋದು ನಿತ್ಯ ದೇವರ ಪೆಟ್ಟಿಗೆ ತೆಗೆದುಕೊಳ್ಳೆ, ಬಿಂಬಮೂರ್ತಿಯೇ ನನ್ನ ಹೃದಯದಲ್ಲಿರೋ ಸ್ವಾಮಿ ಈ ಪ್ರತಿಮಾದೊಳಗೆ ಬಾ ಅಂದ್ರೆ ಹೇಗ್ ಬರ್ತಾನೆ? ಆ ಆಕಾರದಲ್ಲಿ ಬಂದು ನಿಲ್ಲುತ್ತಾನೆ. ತಂಬಿಗೆ ಖಾಲಿ ಇದೆ, ನೀರು ಸುರಿದುವು, ನೀರು ತಂಬಿಗೆ ಆಕಾರ ಪಡೆಯುತ್ತೆ. ಹಾಗೆ ನಮ್ಮ ಒಳಗೆ ಆ ಏನು ಯಾವ ಆಕಾರದಲ್ಲಿ ಭಗವಂತ ಇರ್ತಾನೆ ಅವ ಪ್ರತಿಮಾ ಆಕಾರದಲ್ಲಿ ಬಂದು ನಿಲ್ಲುತ್ತಾನೆ. ಬಿಂಬನೇ ರಾಮನ ರೂಪದಲ್ಲಿ ನಿಲ್ತಾನೆ. ಅಂದರೆ ಕಾಗೆ ಗೊಂಬೆಗಳೇ ಚಿಕ್ಕ ಚಿಕ್ಕ ತಗೊಂಡು ಅದರಿಂದ ರಾಮನ ಪ್ರತಿಮಾವನ್ನು ತಯಾರು ಮಾಡಿದ್ವು. ಮೇಲ್ನೋಟಕ್ಕೆ ರಾಮ, ಒಳಗೆಲ್ಲ ಕಾಗೆ ಗೊಂಬೆಗಳೇ, ಹೌದಾನೆ? ಹಾಗೆ ನಮ್ಮ ಬಿಂಬ ರೂಪ ಏನಿದೆ ಅಂಥ ರೂಪದಿಂದ ಏರ್ಪಟ್ಟ ರಾಮ ಬರುತ್ತಾನೆ. ಅದೇ ನರಸಿಂಹ ಪ್ರತಿಮಾ ಇದ್ರೆ ಅದೇ ಕಾಗೆ ಗೊಂಬೆಗಳೇ ನರಸಿಂಹಾಕೃತಿಯಲ್ಲಿ ಬಂದು ನಿಲ್ಲುತ್ತೆ. ಹೀಗೆ ಅವಾಗ ಗೊಜಲ ಆಗುತ್ತೆ, ಗೊಂದಲ ಆಗುತ್ತೆ. ಇದು ಯಾಕೆ ಈ ಅವಸ್ಥೆ? ಅವಸ್ಥೆ ಯಾಕೆ? ಆ ರಾಮನಿಗೂ ಬಿಂಬನಿಗೂ ವ್ಯತ್ಯಾಸ ಇದೆಯಾ? ಏನು ಇಲ್ಲ, ಇಬ್ರು ಒಂದೇ ಅಂದೇ ಅದು ಹೇಳ್ತಾರೆ. ಇಲ್ಲ, ಆ ರಾಮಚಂದ್ರ ಪ್ರಕಟ ಮಾಡಿದ ತಾಕತ್ತು ಗುಣಗಳು ಎಲ್ಲ ಕೂಡ ಉಪಾಸನೆ ಮಾಡಲಿಕ್ಕೆ ನಮ್ಮಂಥವರಿಗೆ ಯೋಗ್ಯತೆ ಇಲ್ಲ. ದೊಡ್ಡವರು ಬ್ರಹ್ಮಾದಿ ದೇವತೆಗಳಿಗೆ ಬರುತ್ತೆ, ಮತ್ತೆ ನಮಗೆ ಅಂದ್ರೆ ನಮ್ಮ ಬಿಂಬ ಮೂರ್ತಿ ನಮಗೆ ಹಿತವಾದ ಮಿತವಾದ ಶಕ್ತಿ ಅದ ಮೇಲೆ ತನ್ನ ಗುಣಗಳನ್ನು ಪ್ರಕಟ ಮಾಡಿದ್ದಾನೆ. ಅಂಥ ವಿಶೇಷವಾದ ಹಿತಮಿತವಾದ ನಮಗೆ ಯೋಗ್ಯವಾದ ಗುಣ ಶಕ್ತಿ ಮೊದಲಾದ ಪ್ರಕಟ ಮಾಡಿದ ಭಗವದ್ ರೂಪ ಏನಿದೆ ಅದನ್ನು ನಾವು ಉಪಾಸನೆ ಮಾಡುವುದು ಕ್ಷೇಮ. ಅದನ್ನು ಶ್ರೀಹರಿ ಹೇಳ್ತಾನೆ, ಭಗವಂತ ಸ್ವಯೋಗ್ಯ ಬಿಂಬದರ್ಶನೇನೈವ ಮುಕ್ತಿ ಅಂತ ಆಚಾರ್ಯರು ಹೇಳ್ತಾರೆ, ಭಗವಂತನು ಅನೇಕ ತಿಳಿಸಿಕೊಡ್ತಾನೆ. ಅದರಿಂದ ನಮ್ಮ ಹೃದಯದಲ್ಲಿರುವ ಬಿಂಬ ಮೂರ್ತಿ ಚಿಂತನೆ. ಆದರೆ ಗುರುಗಳು ನಮಗಿನ್ನ ತಿಳಿಸಿಕೊಳ್ಳಲಿಲ್ಲ ಭಗವದ್ ರೂಪವನ್ನ. ಅದಕ್ಕೆ ಈ ರೂಪವನ್ನ ಆ ರಾಮ ರೂಪದಲ್ಲಿ ತುಂಬಿ ಉಪಾಸನೆ ಮಾಡೋರು. ಇದನ್ನೇ ರಾಮಕೃಷ್ಣಾದಿ ರೂಪೇಣ ಬಿಂಬೋಪಾಸನಂ ಅಂತ ಕರೀತಾರೆ. ಒಟ್ಟಾರೆ ಏನಾಯ್ತು, ಇವಾಗ ನಮ್ಮೊಳಗೆ ಭಗವಂತ ನಿಂತಿದ್ದಾನೆ, ಅವನೇ ನಮ್ಮ ಮುಖ ಕೈ ಕಾಲು ಎಲ್ಲದರಲ್ಲಿ ವ್ಯಾಪಿಸಿ ನಿಂತಿದ್ದಾನೆ ಅಂತ ಅವನ ಚಿಂತನೆ ಆಯ್ತಲ್ಲ. ಈತ ಏನ್ ಮಾಡ್ತಾ ಇದ್ದಾನೆ? ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಮ್ಮ ಸುತ್ತೇ ಇದ್ದಾನೆ. ಆತ ಒಂದು 10 ನಿಮಿಷ ಹಾಗೆ ಹೋಗಿ ಬರ್ತೀನಪ್ಪ ಅಂದ್ರೆ ಮತ್ತೆ ನಾವಿರಲ್ಲ, ಸುಳ್ಳಾಗ್ಬಿಡ್ತಾರೆ, ಸುಟ್ಟು ಹಾಕ್ಬಿಡ್ತಾರೆ, ಹೋಗ್ತಾನೆ ಹೆಣ ಅಂತ ಕರೀತಾರೆ. ದೇವರೊಂದು ಸ್ವಲ್ಪ ಹೊತ್ತು ನಮ್ಮಿಂದ ದೂರ ಆಗಿಬಿಟ್ರೆ ಆ ರೀತಿ ಆಗ್ಬಿಡುತ್ತೆ. ಆದ ಕಾರಣ ಅಲ್ಲಿ ಹೇಳ್ತಾ ಇದ್ದಾರೆ, ಈ ಸ್ವಾಮಿ ನಮ್ಮ ಶರೀರ ಸುತ್ತೂ ಇದ್ದಾನೆ, ಜೀವ ಎಷ್ಟಿದ್ದಾನೆ, ಬಹಳ ಸೂಕ್ಷ್ಮ, ಈ ಶರೀರದೊಳಗೇ ಇದ್ದಾನೆ. ಇಂಥ ಸೂಕ್ಷ್ಮವಾದ ಶರೀರವನ್ನ ಈ ದೊಡ್ಡ ಶರೀರದಲ್ಲಿ ಇಟ್ಟು ಇವನು ಹೊರಿಲಾರ. ಈ ಶರೀರದಲ್ಲಿ ಕೂದಲಿನ 1000 ಭಾಗವೂ ನಾವಿಲ್ಲ, ಇಷ್ಟು ದೊಡ್ಡ ಶರೀರ ಹೊತ್ಕೊಂಡು ಪ್ರವಚನಕ್ಕೆ ಬರ್ಲಿಕ್ಕಾಗತ್ತಾ? ಆಗಲ್ಲ. ಮತ್ತೆ ಹೇಗ್ರಿ ಬಂದಿತ್ತು ಅಂದ್ರೆ, ಒಳಗೆ ನಮ್ಮನ್ನಿಟ್ಟು ಈ ಶರೀರದ ಆಕಾರದಲ್ಲಿ ದೇವರೇ ಇದ್ದು ನಮಗೆ ಪ್ರವಚನಕ್ಕೆ ಹೋಗಬೇಕು ಅಂತ ಮನಸ್ಸಿಗೆ ಕೊಟ್ಟು ತಾನೇ ಕಾಲೊಳಗೆ ಕಾಲಿಟ್ಟು ಕಾಲು ಕದಲಿಸಿ ಕಾಲು ಕದಲುವಂತೆ ಮಾಡುತ್ತಾನೆ. ಆ ತರ ನಮ್ಮನ್ನ ಕರ್ಕೊಂಡು ಬಂದು ಇಲ್ಲಿ ಕೂಡಿಸಿ ಇನ್ನ ಇದ್ದಾನೆ, ನಿಮ್ ಸುತ್ತೇ ಇದ್ದಾನೆ. ಅವ ಸರದ್ರೆ ಕೂತ ಕಡೆ ಎಲ್ಲರೂ ಕೊಲ್ಯಾಪ್ಸ್, ಹೌದಲ್ವೋ? ಮತ್ತೆ ಇಂಥ ಭಗವದ್ ರೂಪ. ಸ್ವಲ್ಪ ನಿದ್ದೆ ಬರ್ತಾ ಇದೆಯಾ? ಬೆಳಿಗ್ಗೆ ಸಬ್ಜೆಕ್ಟೂರ್ ಜಂಪ್ ಬರ್ತಾ ಇರುತ್ತೆ. ಬೆಳಿಗ್ಗೆ ಪ್ರವಚನ ಅಂದ್ರೆ ಅಷ್ಟೇ, ಮಧ್ಯಾಹ್ನ ಪ್ರವಚನ, ಊಟ ಆದ್ಮೇಲೆ ಅಷ್ಟೇ. ಹಗಲು ಇರಳು ಊಟದ ಚಿಂತೆ, ಉಂಡ ಮೇಲೆ ಶಯನ. ಸರಿಯಪ್ಪ, ನೀವೆಲ್ಲ ಹಾಗಲ್ಲ ಗೊತ್ತು. ಹಾಗಾದರೆ ಆ ಭಗವಂತನ ರೂಪ ನಮ್ ಸುತ್ತೋ ಇದೆಯಲ್ಲ, ಆ ರೂಪ ನಮಗೆ ಮಾಡುವ ಉಪಕಾರವೇನು? ಒಂದ್ಸಲ ನೋಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದುಕೊಳ್ಳಿ. ಯಾವಾಗ ಹೇಳ್ತಾ ಇರ್ತೇನೆ ರಿಪೀಟೆಡ್, ಕೇಳಿದ್ರು ತುಂಬಾ ಬರ್ತಾ ಇರುತ್ತೆ, ಆದ್ರೆ ಒಳ್ಳೆ ಇಂಪಾರ್ಟೆನ್ಸ್ ಇದೆ. ಪ್ಯಾರಾಲಿಸಿಸ್ ಬಂದ್ರೆ ಪಕ್ಷಪಾತ, ಪಕ್ಷವಾತನ ಒಂದು ಕಡೆ ಬಿದ್ದವು, ಇಲ್ಲ ಟೋಟಲ್ ಬಿದ್ದೋಯ್ತು ಅನ್ಕೊಳ್ಳಿ, ಪಾರ್ಶ್ವವಾಯು ಟೋಟಲ್ ವಾಯು ಅಂದ್ಕೊಳ್ಳಿ, ಪಾರ್ಶ್ವ ಮಾತ್ರ ಅಲ್ಲ, ಇಡೀ ಶರೀರದಲ್ಲೇ ಬಿದ್ದು ಹೋಗಿದೆ, ಯಾವುದು ಕದಲಿಕ್ಕಾಗಲ್ಲ. ಯಾರಿಗೆ? ನಿಮಗೆ ಅಲ್ಲ, ಆಚಾರ್ಯ ಯಾಕೆ ನಮ್ಮನೆ ಹೀಗಂತಾರೆ, ನಿಮ್ಗೇನ್ ಬರಲ್ಲ, ಬರೋದಿದ್ರೆ ಹೋಗುತ್ತೆ, ಚಿಂತೆ ಮಾಡಬೇಡಿ. ಬಂತು ಅಂದುಕೊಳ್ಳಿ, ಯಾಕಂದ್ರೆ ಯಾರಿಗೋ ಅಂದ್ರೆ ಅಷ್ಟು ಫೀಲ್ ಆಗಲ್ಲ ನಮಗೆ, ನಮಗೆ ಅಂದುಕೊಂಡ್ರೆ ಸ್ವಲ್ಪ ಫೀಲಿಂಗ್ ಬರುತ್ತೆ, ಟಚ್ ಆಗುತ್ತೆ, ನಂಬರ್ಗೆ ಬಂದ್ರೆ ಹೋದ್ರೆ ನಮ್ಗೆ ಅರ್ಥ ಆಗಲ್ಲ ಅಂದ್ರೆ. ನಮಗೆ ವಿಶೇಷವಾಗಿ ಏನು ಪ್ಯಾರಾಲಿಸಿಸ್ ಬಂದಿದೆ ಅಂದುಕೊಳ್ಳಿ, ಡಾಕ್ಟರ್ ಬಂದು ಹೇಳಿದ್ದಾರೆ ಒಂದ್ ಎರಡು ಮೂರು ವರ್ಷ ಇವರಿಗೇನು ಮಾಡ್ಕೊಳ್ಳಿಕ್ಕಾಗಲ್ಲ, ಯಾರಾದರೂ ಒಬ್ರು ಇದ್ದು ಸರ್ವಸೇವಾ ನೋಧಾರಯ, ಅರ್ಥ ಆಗಿದ? ಸರ್ವಸೇವಾ ನೋಧಾರಯ ಅಂದ್ರೆ 1, 2, 3, 4 ಎಲ್ಲ ಮಾಡಬೇಕು ಅಂತ ಹೇಳಿ, ಅವ್ರದ್ದು ಇದ್ದ ಕಡೆ ಎಲ್ಲ ಮಾಡಬೇಕು ಅಂದುಕೊಳ್ಳಿ. ಒಂದು ವೇಳೆ ಆ ಪೊಸಿಷನ್ ನಿಮ್ಗೆ ಬಂದ್ರೆ ಹೇಗಿರುತ್ತೆ ಅಂದ್ಕೊಳ್ಳಲ್ಲ, ಅಂದ್ಕೊಳ್ಳಿಕ್ಕೂ ಅಯ್ಯೋ ಬೇಡ ಬೇಡ ಅಂತಿರುತ್ತೆ, ಬಂದ್ರೆ ಹೇಗಿರುತ್ತೆ ಅಲ್ಲ, ಬಂದಾಗ ಸೀನ್ ಹೇಗಿರುತ್ತೆ ಅಂದ್ರೆ ನಿಮ್ಮ ಪರಿಸ್ಥಿತಿ ಅಲ್ಲ, ಸುತ್ತಿದ್ದವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡಿ. ಎಲ್ಲಾ ಬಂದವರಲ್ಲಿ ಎಲ್ಲಾ ಸರ್ಕೊಳ್ತಾರೆ, ಸೇವಾ ಮಮಧಾರಯ ಅಂದ್ರೆ ಮಾಡುತ್ತಾರೆ, ಸರ್ವ ಸೇವಾ ಮಮಧಾರಯ ಅಂದ್ರೆ ಒಂದೇ ಪ್ರಾಣಿಯೋ ಇಬ್ಬರೋ ನಿಲ್ತಾರೆ, ಯಾರು ಒಂದ ತಾಯಿ ಒಂದ ಹೆಂಡತಿ, ಅವರಿಬ್ಬರಲ್ಲಿ ಯಾರೋ ಯಾರು ಉಳಿದಿದ್ರೆ ಅವ್ರು ನಿಲ್ತಾರೆ, ಮಕ್ಕಳು ಯಾರೋ ಇರ್ತಾರಪ್ಪ ಅಂದ್ಕೊಳ್ಳಿ. ಮೊದಲನೇ ದಿವಸ ಸಿಂಪತಿ ಇರುತ್ತೆ, ಆಸಕ್ತಿ ಇರುತ್ತೆ, ಶಕ್ತಿ ಇರುತ್ತೆ, ಅವಾಗೆ ಹಾಸ್ಪಿಟಲ್ ಅನ್ನ ಕರ್ಕೊಂಡು ಬಂದ ಕೂಡಲೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಫಸ್ಟ್ ಕ್ಲಾಸ್ ಆಗಿ ನೋಡ್ತಾ ಇರ್ತಾರೆ. ಒಂದ್ ತಿಂಗಳಾದ ಕೂಡಲೇ ಅವ್ರಿಗೂ ರೋಗಗಳು ಬರುತ್ತಾ, ಅವ್ರಿಗೂ ಶಕ್ತಿ ಕಡಿಮೆ ಆಗ್ತಾ ಇರತ್ತಾ, ಆಸಕ್ತಿನೂ ಕಡಿಮೆ ಆಗ್ತಾ ಇರತ್ತಾ, ಅದಕ್ಕೆ ಏನು ಇರಿಟೇಷನ್ಸ್ ಇರುತ್ತಾ ಅವರಿಗೆ? ಇವರೀಗ ಎಲ್ಲ ಅವರೇ ಮಾಡಬೇಕು, ಎಲ್ಲ ಅವರೇ ಮಾಡಬೇಕು ಅವರೀಗ, ಇವರು ಮಾತ್ರ ಅಲ್ಲ ಎಲ್ಲ ಕೆಲಸ ಇರುತ್ತೆ ಅವರಿಗೆ. ಹೌದ್ ತಾನೆ, ಇವರು ನೀರು ಬೇಕು ಅಂದ್ರೂ ಕೂಗಬೇಕು, ಕೂಗಿದರೆ ಆ ಗೊಂಬೆ ತರ ಬರೋದು ಆ ನೀರಿಟ್ಟು ಹೊರಟು ಹೋಗ್ತಾರೆ, ಮತ್ತ ಕೂಗಿದ್ರೆ ಇನ್ನೊಂದ್ಸಲ ಬರ್ತಾರೆ ಕೊಡ್ತಾರೆ. ನಾಲ್ಕು ಸಲ ಕೂಗಬೇಕಾದ್ರೆ ಕೂಗೋರಿಗೂ ಸಂಕೋಚ, ಬರೋರಿಗೂ ದುಃಖ, ಎಷ್ಟು ಸಲ ಕೂಗ್ತಾರಪ್ಪ ಅಂತ ಅಂಬಲ್ಲ ಮುಖದಲ್ಲೇ ಕಾಣಿಸ್ತಾ ಇರುತ್ತೆ. ಹೌದ್ ತಾನೆ, ಎಷ್ಟು ಸಲ ಕೂಗ್ತಾರ, ಎಷ್ಟು ಸಲ ಮಾಡ್ತಾರೋ, ಆ ಹೇಳೋದೇನು ಒಂದ್ಸಲ ಎಲ್ಲ ಹೇಳಬಾರ್ದ ಅಂತ ಇವರ ಮನಸ್ಸರಿ ಬಾಯಲ್ಲಿರುತ್ತಲ್ಲ, ಒಂದ್ಸಲ ಹೇಳಬಾರ್ದ ಎಲ್ಲ ಲಿಸ್ಟ್ ಮಾಡಿ ಹೋಗ್ತೀವಲ್ಲ, ಇವರೀಗ ಆಯಾ ಕಾಲಕ್ಕೆ ಬೇಕು ಒಂದ್ಸಲ ಹೇಗೆ ಹೇಳಿ ನಾನು ಅಂತ ಇವ್ರ ದುಃಖ, ಕೊನೆಗೆ ಹೇಗಾಗಿರುತ್ತೆ ಇದು? ಅವಾಗ ಈ ಮಲ್ಕೊಂಡಂತ ನಮಗೆ ಸೀನ್ ಕಾಣಿಸ್ತಾ ಇರುತ್ತೆ, ಈ ತರ 2 ವರ್ಷ ಕಳಿಬೇಕಲ್ಲ. ಹೌದ್ ತಾನೆ, ದುಃಖ ದುಃಖ ಆಗ್ತಾ ಇರುತ್ತೆ, ಅವ್ರಿಗೂ ದುಃಖ, 2 ವರ್ಷ ಈ ಪ್ರಾಣಿಗೆ ಮಾಡಬೇಕಲ್ಲ ನಾವು ಅಂತ, ಅವ್ರಿಗೂ ದುಃಖ ನಮಗೂ ದುಃಖ. ಸಾಯ್ಬೇಕು ಅಂದ್ರೂ ಸ್ವಾತಂತ್ರ್ಯ ಇಲ್ಲ ಅಲ್ವಾ, ಸಾಯ್ಬೇಕು ಅಂತಿರುತ್ತೆ, ಬೇಡಪ್ಪ ಇದು ಹೊಟ್ಟೋಗೋಣ ಅಂತೇಳಿ ಆಗಲ್ಲ. ಯಾಕ್ರಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ? ಅಂಥ ಕಾಲಕ್ಕೆ ಅದು ಯಾರೇ ಆಗಿರಲಿ, ನಿಮ್ಮನ್ನ ಕಣ್ಣಲ್ಲಿ ಬತ್ತಿ ಇಟ್ಟುಕೊಂಡು ಚಿಕ್ಕ ಕೂಸನ್ನ ತಾಯಿ ನೋಡಿಕೊಂಡಂತೆ ನಿಮ್ಮನ್ನ ನೋಡಿಕೊಂಡ್ರೆ, ಇಫ್ ಎಟ್ ಆಲ್ ನೀವು ಕರೆದು ಕೂಡಲಿನ ಬಾಯಿಯಿಂದ ಶಬ್ದ ಬರಲಿಕ್ಕೆ ಮೊದಲೇ ಪ್ರತ್ಯಕ್ಷ, ಅದೆಷ್ಟೇ ಕೆಲಸ ಇದ್ರು ಇರಿಟೇಷನ್ ಬರಲೇಬಾರದು. ಅಷ್ಟು ನಗ ನಗತಾ 2 ವರ್ಷ ನಿಮ್ಮನ್ನ ನೋಡ್ಕೊಳ್ಳೋ ಯಾರು ಸಿಗ್ತಾರೆ ಇದ್ರೆ ನೋಡಿ, ಇಫ್ ಎಟ್ ಆಲ್ ಬರುತ್ತೆ ಡಾಕ್ಟರ್ ಹೇಳಿದ್ರೆ ಅಂತವ್ರು ಯಾರು ರೆಡಿ ಮಾಡ್ಕೋಬೇಕಲ್ಲ, ಯಾರ ಸಿಗ್ತಾರಾ? ನೋಬ್ಬಡಿ, ಯಾರು ಬರಲ್ಲ. ಹಾಗೆ ಇರುವಂತಹ ವ್ಯಕ್ತಿ ಯಾರಾದ್ರೂ ಒಬ್ಬರು ನಿಮ್ಮನ್ನು ನೋಡಿಕೊಂಡ್ರೆ ಸದಾ ನಿಮ್ದೇ ಅಟೆನ್ಷನ್ ನಿಮ್ದೇ. ಅವ್ರನ್ನೇನಂತ ಕರೀತಾರ, 2 ವರ್ಷ ಆಯಿತು ನಿಮ್ ಕೈಕಾಲೆಲ್ಲ ಚೆನ್ನಾಗಿ ಆಕ್ಟಿವ್ ಆಗ್ಬಿಟ್ಟಿದ್ದೀರಾ, ಅವಾಗ ಫಸ್ಟ್ ಅಟೆಂಡ್ ಮಾಡೋದು ಯಾರನ್ನ? ಆ ವ್ಯಕ್ತಿಯನ್ನೇ. ಅವರಷ್ಟು ಹತ್ತಿರ ವ್ಯಕ್ತಿ ಇನ್ಯಾರಿಲ್ಲ ನಮಗೆ, ಅವಾಗಿಂದ ಏನ್ ಶುರು ಆಗುತ್ತೆ, ಅಭಿಮಾನ ಅವರ ಮೇಲೆ ಉಕ್ಕರಿತಾ ಇರುತ್ತೆ, ಅಫೆಕ್ಷನ್ ಜಾಸ್ತಿ ಆಗಿರುತ್ತೆ ಅವರ ಮೇಲೆ. ಏನು ಊಟಕ್ ಕೂತರು ಕೂಡ ಅವ್ರಿಗೆ ಮುಂದ್ ತಟ್ಟಿ ನಮ್ ತಟ್ಟಿ, ಬಟ್ಟೆ ತಗೊಂಡ್ರು ಮೊದಲವರಿಗೆ ನಂತರ ನಮಗೆ, ಹೀಗೆ ಶುರು ಆಗುತ್ತಲ್ಲ. ಯಾವಾಗ ಬಂತು? ಅವರು ಮಾಡಿದ ಉಪಕಾರ ನೋಡಿದ ಮೇಲೆ. ಮತ್ತೆ ಇಡೀ ಬ್ರಹ್ಮಾಂಡದೊಳಗಿರೋ ಪ್ರತಿಯೊಂದು ಜೀವರಾಶಿ ಯಾವಾಗ್ಲೂ ಪ್ಯಾರಾಲಿಸಿಸ್ ಪೇಷಂಟ್ಸೆ, ಯಾರಿಗೂ ಕೈಕಾಲು ಕದಲಿಸಲಿಕ್ಕೆ ಆಗಲ್ಲ, ಇಷ್ಟು ದೊಡ್ಡ ಶರೀರ ಹೊತ್ಕೊಂಡಿದ್ದೇವೆ. ಹುಟ್ಟಿದಾಗಲಿಂದ ನಮ್ಮ ಸುತ್ತು ತಾನೇ ಇದ್ದು ಬೆಳಿಗ್ಗೆದ್ದು ನಮಗೆ ಎಬ್ಬಿಸ್ತಾನೆ ಅವನೇ. ಒಬ್ಬರು ನಾಲ್ಕಕ್ಕೆ ಹೇಳ್ತಾರೆ, ಒಬ್ರು ಆರಕ್ಕೆ ಹೇಳ್ತಾರೆ, ಒಬ್ರು ಎಂಟಕ್ಕೆ ಹೇಳ್ತಾರೆ, ಒಬ್ರು ಹನ್ನೊಂದಕ್ಕೂ ಹೇಳಲ್ಲ. ಯಾಕೆ? ನಾವಂತೀವಿ ಇವು ಸೋಮಾರಿಗಳು ಹೇಳ್ತಾ ಇಲ್ಲ, ಕರೆಕ್ಟ್. ಆದರೆ ಒಳಗೆ ಹೋದ ವಿಶ್ವ ಕಣ್ಣಿಗೆ ಬರ್ತಾನೇ ಇಲ್ಲ, ನಾ ಬರಲ್ಲ ಅಂತ ಒಳಗೆ ಕೂತಿದ್ದಾನೆ. ವಿಶ್ವ ಕಣ್ಣಲ್ಲಿರುವ ವಿಶ್ವ ಕಂಠಕ್ಕೆ ಬಂದರೆ ಸ್ವಪ್ನ, ಆ ಇಬ್ಬರು ಸೇರಿ ಹೃದಯಕ್ಕೆ ಬಂದರೆ ಪ್ರಾಜ್ಞ, ವಿಶೇಷವಾಗಿ ಏನು ಸುಷುಪ್ತಿ, ಗಾಢ ನಿದ್ದೆ ಬಂದಿರುತ್ತೆ. ಅಲ್ಲಿಂದ ವಿಶ್ವ ನಾನು ಬರೋದೇ ಇಲ್ಲ ಕಣ್ಣಿಗೆ ಅಂತ ಕೂತ್ಕೊಂಡ್ರೆ ಎಷ್ಟು ಸಲ ಎಬ್ಸಿದ್ರು ಹಾಗೇ ಮಲ್ಕೊಂಡಿರ್ತಾರೆ. ಇನ್ನು ಕೆಲವರು ಇರ್ತಾರೆ, ಕಣ್ಣಲ್ಲಿರುವ ವಿಶ್ವ ನಾನು ಹೋಗೋದೇ ಇಲ್ಲ ಕಳಕ್ಕೆ ಅಂತ ಅಲ್ಲೇ ಕೂತಿರ್ತಾನೆ. ಅವರು 20 ಟ್ಯಾಬ್ಲೆಟ್ ಹಾಕೊಂಡು ನಿದ್ದೆ ಬರೋದೇ ಇಲ್ಲ, ಗೋಡೆ ನೋಡ್ತಾ ಮಲ್ಕೊಂಡಿರ್ತಾರೆ. ಅಂದ್ರೆ ನಿದ್ದೆ ಕೊಡಬೇಕಾದ್ರೂ ಅವನೇ, ಎಚ್ಚರ ಕೊಡಬೇಕಾದ್ರೂ ಅವನೇ, ತಿರುಗಾಡಿಸಬೇಕಾದ್ರೂ ಅವನೇ, ಎಲ್ಲ ಅವನೇ ಮಾಡುತ್ತಾ ಇದ್ದಾನೆ. ಹಾಗಾದರೆ ನಮ್ಮನ್ನ ಬೆಳಿಗ್ಗೆ ಅವನೇ ಎಬ್ಬಿಸ್ತಾನೆ. ಕಣ್ಣಿಗೆ ಬಂದ ವಿಶ್ವ ಏಳು ಏಳು ಅಂದ್ರೆ ಹೇಳ್ತೀವಿ, ಎದ್ದು ಕೂಡಲೇ ದೇವ್ರ ನೆನಪಿರುತ್ತ ನಮ್ಗೆ, ಏನ್ ನೆನಪಿರಲ್ಲ. ಎದ್ದು ಕೂಡಲೇ ಎಲ್ಲ ಒಂದೇ ಬಾತ್ರೂಮ್, ಎಲ್ಲ ಕ್ಯೂ ಇರುತ್ತೆ, ಹೋಗ್ತಾನೆ. 10 ಜನ ಇರ್ತಾರೆ, ಒಂದೇ ಬಾತ್ರೂಮ್ ಇರುತ್ತೆ, ಫಸ್ಟ್ ಯಾರು ಹೋಗ್ತಾರೋ ಅವ್ರದೆಲ್ಲ ಇದಾಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಎದ್ದ ಕೂಡಲೇ ಬಾತ್ರೂಮ್ ಕಡೆ ನೋಡಿ ಓಡ್ತಾ ಇರ್ತಾರೆ. ನಾರ್ಮಲ್ ಹೇಳ್ತಾ ಇದ್ದೆ, ಅದು ಎಲ್ಲಿಗೆ ಯಾತ್ರೆ ಹೋದ್ರು ಎಲ್ಲಿಗೆ ಹೋದ್ರು ಅಷ್ಟೇ ತಾನೆ, ಕಾಮನ್ ಅದು. ಅವಾಗ ಈ ಶರೀರ ಎಷ್ಟು ದೊಡ್ಡದು, ಈ ಜೀವ ಎಷ್ಟು ಚಿಕ್ಕವ, ಈ ಶರೀರ ಹೊತ್ಕೊಂಡು ಬಾತ್ರೂಮ್ ಹೋಗ್ಲಿಕ್ಕಾಗುತ್ತಾ? ಆಗಲ್ಲ ತಾನೆ. ಮತ್ತೆ ಈ ಸ್ವಾಮಿಯೇ ಈ ಶರೀರ ಸುತ್ತು ಇದ್ದು ಮೊದಲಿಂದ ಇದ್ದೇ ಇದ್ದಾನೆ. ಜೀವಿಗೆ ಬಾತ್ರೂಮ್ ಹೋಗ್ಬೇಕು ಅಂತ ಆಲೋಚನೆ ಕೊಟ್ಟು ತಾನೇ ಹೊತ್ತುಕೊಂಡು ಕರ್ಕೊಂಡು ಹೋಗ್ತಾನೆ. ಯಾರು ಯಾರ ದರ್ಶನಕ್ಕೆ ಹೋದರೆ ಹೋಗ್ರಿ ಹೋಗ್ರಿ ಅಂತ ಕುತ್ತಿಗೆ ಹಿಡಿದು ಹೊರಗೆ ನೂಕ್ತಾರೋ, ಯಾರ ಪ್ರಸಾದ ಲಡ್ಡು ಸಿಗೋದೇ ಇಲ್ಲವೋ, ವೈಕುಂಠ ಬಿಟ್ಬಿಡಿ ತಿರುಪತಿಯಲ್ಲೇ, ಆತನ ದರ್ಶನವೇ ಸಿಗಲ್ಲ. ಆಯ್ತಪ್ಪ, ಆತನ ಹೋಗಿ ಡೈರೆಕ್ಟ್ ಆಗಿ ಮುಟ್ಟಿ ನೋಡೋಣ. ಗಂಡಸರಾದ್ರೆ ತಗೊಂಡೋಗಿ ಜೈಲಲ್ಲೇ ಹಾಕ್ಬಿಡ್ತಾರೆ ಅಲ್ವಾ, ಆ ಲಿಮಿಟೇಷನ್ಸ್ ಕ್ರಾಸ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಅಲ್ಲೇ ಒದ್ದು ಬಿಡ್ತಾರೆ. ಇನ್ನ ಕೊನೆ ತಗೊಂಡೋಗಿ ಹಾಕ್ಬಿಡ್ತಾರೆ ಡೈರೆಕ್ಟ್ ಆಗಿ ಮುಟ್ಟಿದ್ರೆ. ಅವನು ಮುಟ್ಲಿಕ್ಕಿಲ್ಲ, ನೋಡ್ಲಿಕ್ಕೂ ಇಲ್ಲ, ಅಷ್ಟು ಆತ್ರ ಪಡ್ತೀವಿ. ದಿ ಸೇಮ್ ಪರ್ಸನ್, ಅವನೇ ನಮ್ ಸುತ್ತೂ ಇದ್ದಾನೆ, ನಮ್ ಸುತ್ತೂ ಇದ್ದಾನೆ. ಅಲ್ಲಿ ನೋಡ್ಲಿಕ್ಕೆ ಅವನ್ ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ಇಲ್ಲಿ ನೋಡ್ಲಿಕ್ಕೆ ಇಷ್ಟಪಡಲ್ಲ. ಅದೇನೋ ಇಲ್ಲಿ ಫ್ರೀಯಾ ಸಿಗ್ತಾನೆ, ಇವ್ ನೋಡ್ಲಿಕ್ಕೆ ಇಷ್ಟಪಡಲ್ಲ, ಅಲ್ಲಿ ಸ್ವಲ್ಪ ಬಹಳ ಕಾಸ್ಟ್ಲಿ, ಅಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ನೋಡಿ ಆ ಕ್ಯೂ ಅಲ್ಲಿ ನಿಂತು, ಒಂದು 10 ಗಂಟೆ ಕ್ಯೂ ಅಲ್ಲಿ ನಿಂತು ದೇವರು ನೋಡಿದಾಗ ಬರೋ ತೃಪ್ತಿ, 1 ಗಂಟದ್ದು ಫ್ರೀಯಾಗಿ ನಿಲ್ಲಿಸಿದ್ರೆ ದೇವರು ನೋಡೋ ಕಾಲಕ್ಕೆ ಬರಲ್ಲ. ಹೌದಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತೋ ಇಲ್ಲ? ದೇವರ ಹತ್ರ ಫ್ರೀಯಾಗಿ ಸ್ವಾಮಿ ಜೊತೆಗೋ ಯಾರ ಜೊತೆಗೋ ಕಳಿಸಿಬಿಟ್ರೆ 1 ಗಂಟೆ ಕೂತಿದ್ರು ಕೂಡ ನಮಗೆ ಆಚಾರ ಮೇಲೋ ತಂಬಿಗೆ ಮೇಲೋ ದೀಪದ ಮೇಲೋ ಇನ್ನೊಂದು ಮೇಲೋ ಬೀಳ್ತಾ ಇರುತ್ತೆ. ದೇವರ ಮೇಲೆ ಕಾನ್ಸ್ಟೆಂಟ್ ಆಗಿರುತ್ತಾ? ಇಲ್ಲ, ತಲೆ ಎಲ್ಲೋ ಹೋಗ್ತಾ ಇರುತ್ತೆ. ಅದೇ 1-2 ಗಂಟೆ 3 ಗಂಟೆ 4 ಗಂಟೆ ಕ್ಯೂಲಿ ನಿಂತು ನಿಂತು ಸಾಕಾಗಿ ಅವನು ಈ ಹೋದ ಕೂಡ ದಪ್ತಾ ಇರ್ತಾನೆ. ಆ ಹೋಗೋ ಕಾಲಕ್ಕೆ ನೋಡ್ತಾ ಹೋಗಿ ಬರೋದ್ರಲ್ಲಿ ತೃಪ್ತಿ ಆ ನಿಂತ್ರೆ ಬರಲ್ಲ. ಅನುಭವದ ಮಾತದು ಹೌದೋ ಅಲ್ವೋ? ಮತ್ತೆ ಇಂಥ ಸ್ವಾಮಿ ಅವನೇ ನಮ್ ಸುತ್ತೇ ಇದ್ದಾನೆ. ಏನು ಮಾಡುತ್ತಾನೆ ಅವನೇ ನೋಡಿ, ಇಂಥ ದೊಡ್ಡವ ನಮ್ಮನ್ನ ಬಾತ್ರೂಮ್ ಕರ್ಕೊಂಡು ಹೋಗ್ತಾನೆ. 1-2 ಮಾಡುವಂತೆ ಮಾಡುತ್ತಾನೆ. ಇದೇನ್ರಿ ಈ ಸಬ್ಜೆಕ್ಟ್ ಇಲ್ಲಿ ಅಂದ್ರೆ? ಹೌದು, ವಿಸೃಜತಿ ವಿಸೃಜತಿ. ಅವ ಈ ಶರೀರದ ಆಕಾರದಲ್ಲಿ ನಿಂತು ಮಲಮೂತ್ರ ವಿಸರ್ಜನೆ ಮಾಡಿಸಿದರೆ ಆಗುತ್ತೆ, ಇಲ್ಲ ಡಾಕ್ಟರ್ ಬರಬೇಕು. ಬಾತ್ರೂಮ್ ಇಂದ ಫೋನ್ ಬರುತ್ತೆ, ಏನಂತ, ನಂಗೇನಾಗ್ತಾ ಇಲ್ಲ ಡಾಕ್ಟರ್ ಬರಲಿ ಅಂತ ಬೆಳಿಗ್ಗೆ ಟ್ಯೂಬ್ ಹಾಕಿ ತೆಗಿತಾರಲ್ಲ. ಹೌದಾ? ಅವನು ಮಾಡಿಸ್ತಾನೆ. ಅಷ್ಟೇ ಅಲ್ಲ ನೋಡಿ, ಆ ಸರ್ವಸೇವಾ ಮೋಧಾರಯ ಅಂತ ಕಾಲಕ್ಕೆ ಟಫ್ ಮಾಡಿ, ಬಹಳ ಟಫೆಸ್ಟ್ ಪಾರ್ಟ್ ಯಾವುದು? ಮಲಮೂತ್ರ ತೊಳಸೋದು, ಇನ್ನೊಬ್ಬರ ಮಲಮೂತ್ರ ನಮ್ಮ ಕೈಯಿಂದ ತೊಳಸೋದು ಎಂಬುದು ನಾವು ಬಹಳ ಫೀಲ್ ಆಗುವಂತ ವಿಚಾರ. ಯಾರನ್ನ ನಾವು ಯಾರ ಮನೆಗೆ ಹೋಗ್ಕಾಲಕ್ಕೆ, ದೊಡ್ಡವರು ಬೇಡಪ್ಪ, ಚಿಕ್ಕ ಮಕ್ಕಳು ಇರ್ತಾರೆ. ಅವಾಗ ಏನೋ ಮಾಡಿದ ಅವರು, ನೋಡಿ ಸ್ವಲ್ಪ ಅಡಿಗೆ ಮಾಡ್ತಾ ಇದ್ನೆ, ಒಂದ್ ಸ್ವಲ್ಪ ತೊಳಸ್ತೀರಾ ಅಂತ ನಮ್ಮನ್ನು ಕರೆದ್ರೆ ಎಷ್ಟು ಫೀಲ್ ಆಗ್ಬಿಡ್ತೀವಿ ನಾವು. ಏನ್ ರೀ ನಿಮ್ ಮಕ್ಕಳಿಗೆಲ್ಲ ನಾವು ತೊಳಸೋದನ್ನ ಕಾಣಿಸ್ತಾ ಇದೀವ, ಏರಿ ನಾವು ಇದ್ದೀವಿ ನಿಮ್ ಮನೆಗೆ ಬರಲ್ಲ, ಹೊಟ್ಟೋಗ್ತೀವ ಅಲ್ಲೋ, ಎಲ್ಲ ಹೋದಲ್ವ. ಮತ್ತೆ ಪ್ರಪಂಚದಲ್ಲಿರುವ ಎಲ್ಲಾ ಜೀವರಾಶಿಗಳ ಎಡಗೈಯಲ್ಲಿ ತನ್ನ ಕೈಯೇ ಇಟ್ಟು ಮಲಮೂತ್ರ ತೊಳಸೋದು ಇವನೇ, ಹೌದಲ್ಲೇನ್ರಿ? ನೋಡ್ರಿ ಒಂದ್ಸಲ ಕಣ್ಣು ತೆಗೆದು. ಹಾಗೆ ಎರಡೂ ಕೈಯಲ್ಲಿ ಅವನೇ ಇಟ್ಟು ಮುಖ ತೊಳಸ್ತಾನೆ, ಕಾಲು ತೊಳಸ್ತಾನೆ, ಸ್ನಾನ ಮಾಡಿಸ್ತಾನೆ, ಹಲ್ಲು ತಿಕ್ಕಿಸ್ತಾನೆ. ಅವ ನೆನಪು ಕೊಟ್ರೆ ಹಲ್ಲು ತಿಕ್ಕಿದ್ದು ನೆನಪಿರುತ್ತೆ, ಇಲ್ಲಾಂದ್ರೆ ರಾತ್ರಿ ನೆನಪಾಗುತ್ತೆ ಇವ್ರದ್ದು ಹಲ್ಲೇ ತಿಕ್ಕಿಲ್ಲ ಅಂತ. ಹೌದಲ್ವ? ಅವನು ಕೊಟ್ರೆ ಯಾರು ಇಲ್ಲದರೆ ಇಲ್ಲ, ಊಟ ಅವನೇ ಮಾಡಿಸ್ತಾನೆ. ಒಂದು ಸಲ ಅವನ ಕೈಯಲ್ಲಿದ್ದವನು ಸ್ಟ್ರೈಕ್ ಮಾಡಿದ್ರೆ ಇನ್ನೊಬ್ರು ಊಟ ಮಾಡಿಸ್ಬೇಕು ನಮಗೆ, ನಮ್ಗೆ ಮಾಡ್ಲಿಕ್ಕಾಗಲ್ಲ, ಹೌದ್ ತಾನೆ? ಮತ್ತೆ ಇಷ್ಟು ಹಗಲು ರಾತ್ರಿ, ಹಗಲು ರಾತ್ರಿ 24 ಅವರ್ಸ್ ನಾವು ಮಲಗಿರ್ತೀವಿ, ಅವನು ಮಲಗಲ್ಲ. ಅವನ್ ಮಲ್ಕೊಂಡ್ರೆ ಗತಿ ಏನು? ನಾವು ಮಲ್ಕೊಂಡಾಗ ಈ ಶರೀರ ಆಚೇ ಈಚೇ ತಿರುಗಾಡ್ತಾ ಇರತ್ತಲ್ಲ, ಮತ್ತೆ ಉರುಳಾಡಿಸೋದು ಯಾರು? ಅವನೇ. ಸೊಳ್ಳೆ ಒಂದು ಕೂತ್ರೆ ಪಟ್ ಅಂತ ಹೊಡಿತಾ ಇರ್ತೀವಲ್ಲ, ಯಾರು? ಅವನೇ. ಈ ತರ ಎಷ್ಟು ಮಾಡಿಸ್ತಾನೆ ಮಹಾನುಭಾವ. ಮತ್ತೆ ಅವನ ಋಣ ತೀರಿಸಲಿಕ್ಕೆ ಆಗುತ್ತಾ? ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಸ್ವಾಮಿ ನೀನು ಮಾಡೋ ಉಪಕಾರ ದೊಡ್ಡದಯ್ಯ, ನೀನು ಮಾಡೋ ಉಪಕಾರದ ಋಣ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್, ನೋ ಬಡಿ ಕ್ಯಾನ್ ಡೂ ಇಟ್. ಆದರೆ ಮಿನಿಮಮ್ ನಾವು ಕೇಳಿಕೊಳ್ಳೋದು ಏನು ಅಂದ್ರೆ, ಇಷ್ಟು ಉಪಕಾರ ಮಾಡಿದ್ದು ದೊಡ್ಡಸ್ತಿಗೆಯಾಗೆ. ಹೌದು, ಆ ಉಪಕಾರದ ನೆನಪು ಕೊಡು. ಇಷ್ಟು ಮಾಡ್ತೀಯ, ಆ ನೆನಪೊಂದು ತೆಗೆದು ಬಿಡ್ತೀಯ, ಅಲ್ಲೇ ಪ್ರಾಬ್ಲಮ್ ಬರ್ತಾ ಇದೆ. ಆ ನೆನಪು ಕೊಟ್ರೆ ನಾವು ನೆನೆಯುತ್ತೀವಿ, ಆ ನೆನಪೇ ಕೊಡಲ್ಲ. ಕನಸಿಲಾದರೂ ತನ್ನ ಪಾದದ ನೆನವ ನೀ, ಅದೇ ಇಷ್ಟು ತಾನು ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಾ, ಈ ನೆನಪು ಈ ಜನ್ಮದಲ್ಲಿ ಇವಾಗ ನಮಗೆ ಗುರುಗಳು ಕೊಡಿಸ್ತಾ ಇದ್ದಾರೆ ಅಂದ್ರೆ ನಮ್ ಪುಣ್ಯ ಪಕ್ವ ಆಗಿದೆ ಅಂತ ಅರ್ಥ. ಇಲ್ಲದಿದ್ರೆ ಎಷ್ಟೋ ಕೋಟಿ ಕೋಟಿ ಜನ್ಮಗಳಿಗೆ ಒಮ್ಮೆ ತಾನಿದ್ದೇನೆ, ಹೀಗೆ ಮಾಡತಾ ಇದ್ದೇನೆ ಎಂಬುದನ್ನ ಗುರುಗಳ ಮೂಲಕ ಭಗವಂತ ತಿಳಿಸ್ತಾನಂತೆ. ಇಲ್ಲದಿದ್ರೆ ಆ ತಿಳಿಯೋ ಪ್ರಸಕ್ತಿಯೇ ಬರಲ್ಲ. ಮೇಲ್ನೋಟಕ್ಕೆ ಎಲ್ಲಾ ಗ್ರಂಥಗಳು ಬಾಯ್ಪಾಠ ಆಗಿರುತ್ತೆ, ಆದರೆ ಒಳಗೊಬ್ಬ ಕೂತಿದ್ದಾನೆ ಎಂಬ ಎಚ್ಚರವೇ ಮೂಡಲ್ಲ. ಅದು ಮೂಡಿಸ್ತಾ ಇದ್ದಾನೆ ಅಂದ್ರೆ ಗುರುಗಳ ಅನುಗ್ರಹ ಆಯಿತು ಅಂತ ಅರ್ಥ. ಹೌದ್ ತಾನೆ? ಅಂಥ ರೂಪ ನಮ್ಮ ಸುತ್ತ ನಿಂತಿದೆ. ಈ ರೂಪವನ್ನು ನೋಡ್ತಾ ಇದ್ದಾರೆ ಗುರುಗಳು. ಈ ರೂಪಕ್ಕೆ ನಾವು ಏನು ಉಪಕಾರ ಮಾಡಲಿಕ್ಕಾಗುತ್ತೆ? ಏನಾದ್ರೂ ಮಾಡ್ಲಿಕ್ಕಾಗುತ್ತಾ ಅಂದ್ರೆ ಅವ್ರು ಹೇಳ್ತಾರೆ, ಸ್ವಾಮಿ ನಿನಗೆ ನಾನೇನ್ ಮಾಡ್ಲಿಕ್ಕಾಗುತ್ತಪ್ಪ? ಇಷ್ಟು ಮಾಡ್ತೇನೆ. ಏನದು? ಹೇಗೆ? ಆ 2 ವರ್ಷ ಚೆನ್ನಾಗಿ ನೋಡಿಕೊಂಡವರನ್ನ, ನಂತರ ಕೈಕಾಲು ಚೆನ್ನಾಗಿ ಆದ್ಮೇಲೆ ಮೊದಲು ಊಟಕ್ಕೆ ಹಾಕಬೇಕಾದ್ರೆ ನಾವು ತಿಂದವ್ರಿಗೆ ಹಾಕ್ತಿವ ಇಲ್ಲ? ಫಸ್ಟ್ ಅವ್ರನ್ನ ಕೊಡಿಸಿ, ನೀವು ಮುಂಚೆ ಕೂತ್ಕೊಳ್ಳಿ ಅಂತ ಕೊಡಿಸಿ, ನಂತರ ನಾವು. ಯಾಕೆ? ಅವ್ರು ಬೇಡ್ರಿ, ನಾವು ಮತ್ತೆ ಕೊಡ್ತೀವಿ. ಇಲ್ಲಪ್ಪ, ಇಷ್ಟು ಕಾಲ ನೀವು ಮಾಡಿದ್ದೀರಾ, ಈಗ ಫಸ್ಟ್ ಟೈಮ್ ನಿಮ್ದು, ನಾನಂತರ ನಾ ಮಾಡ್ತೇನೆ, ನಿಮ್ಗೆಲ್ಲ ನಾ ಮಾಡ್ತೇನೆ ಅಂತ ಹೊಡುತ್ತೀವಲ್ಲ, ಅದೇ ಮಾಡ್ತಾ ಇದ್ದಾರೆ. ಸ್ವಾಮಿ ಇಂಡಿಯನೂ ಇಲ್ಲ, ನನ್ನೊಳಗೆ ನಿಂತು ನೀನೇ ಈಗಲೂ ಕೂಡ ಎಲ್ಲ ಮಾಡಿಸ್ತಾ ಇದೆಯಾ, ಎಚ್ಚರ ಈಗ ಬಂದಿದೆ. ಆ ಮಾಡಿಸೋದ್ರಲ್ಲಿ ಮೊದಲು ನಿಂಗೆ, ನಂತರ ನನಗೆ. ಸ್ನಾನ ಮಾಡಿದರೆ ಮೊದಲು ನಿನಗಯ್ಯ, ನನ್ನ ಆಕಾರದಲ್ಲಿ ನೀನೇ ಇದೆಯಲ್ಲ, ಈ ಸ್ನಾನ ನಿನಗರ್ಪಿತ ಹರಿಯೇ. ಹಾಗೆ ಬೆಳಿಗ್ಗೆನಿಂದ ರಾತ್ರಿ ಪರ್ಯಂತ ನಾವು ಮಾಡುವ ಪ್ರತಿಯೊಂದು ಕರ್ಮ ದೇವರ ಪೂಜಾ ಅಂತ ಮಾಡುವ ಅಪರೂಪದ ಚಿಂತನೆಯನ್ನು ಇಲ್ಲಿ ಕೊಡತಾ ಬರ್ತಾ ಇದ್ದಾರೆ. ಇದು ನಿತ್ಯ ಪೂಜಾ ಮಾಡಬೇಕಂತ. ಈ ತರ ಸುಲಭ, ಆಯಾ ಕಾಲಕ್ಕೆ ನಾವೇನ್ ತಗೊಳ್ತೀವಿ ಅಲ್ಲಿ ನಮ್ಮ ರೂಪದಲ್ಲಿ ಸ್ವಾಮಿ ಇದ್ದಾನೆ ಎಂಬ ನೆನಪು ಬರಬೇಕು, ಅವನಿಗೆ ಕೊಡತಾ ಬರಬೇಕು. ದೊಡ್ಡ ಪೂಜಾ ನೋಡಿ, ಇದಕ್ಕಿಂತ ದೇವರು ಬೇರೆ ಪೂಜಾ ಬೇಡ ಅಂದ್ಬಿಡ್ತಾನಂತೆ. ಯಾಕೆ? ಕಾಲ ಕಾಲಕ್ಕೆ ನನ್ನ ನೆನಪು ಬರ್ತಾ ಇದೆಯಲ್ಲ, ಅಷ್ಟು ಸಾಕು. ಹಾಗಾದರೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ ತದ್ವಿರುದ್ಧ ಮಥಾಪಿ ತೇಸ್ತುನು ಬಂದಿಗೀತಮಿತಿ ಪ್ರಭೋ. ಸ್ವಾಮಿ ನಿನಗೆ ದೇವತೆಗಳೆಲ್ಲ ಬಂದು ಯೋಗ ನಿದ್ರೆಯಿಂದ ಎಬ್ಬಿಸಬೇಕಾದರೆ ಸ್ತೋತ್ರ ಮಾಡುತ್ತಾರಯ್ಯ, ಆದರೆ ನನ್ನ ಸುತ್ತು ಅದೇ ದೇವರೇ ಇರೋದು. ಬೆಳಿಗ್ಗೆದ್ದು ಕೂಡಲೇ ನಾನೊಬ್ಬನೇ, ನನ್ನ ಸುತ್ತೇ ಇದ್ದೀಯ ನೀನು, ಇನ್ನು ಬೇರೆ ಯಾರು ಇಲ್ಲ, ಇದ್ರು ಯಾರು ಇರ್ತಾರೆ, ಎದ್ದು ಕೂಡಲೇ ನಾನೇ ಇರೋದು, ನನ್ನ ಎಬ್ಬಿಸಿ ನೀ ಇದ್ದೀಯ ಅಂದ್ರೆ ಇಲ್ಲಿ ನೀನಿದ್ದೀಯ ನಾನಿದ್ದೇನೆ, ಮತ್ತೆ ನಿನಗೆ ಯಾರಯ್ಯ ಸ್ತೋತ್ರ ಮಾಡೋದು, ನಾನೇ ತಾನೇ, ಅದಕ್ಕೆ ಹಿಡ್ಕೋದ್ರೆ ನಂಗೆ ಬರಲ್ಲ, ನಾನೇನ್ ಮಾಡ್ಲಿ. ನೀನು ಅಲ್ಲಿದ್ದಿದ್ರೆ ಸ್ತೋತ್ರ ಬರ್ತಾ ಇತ್ತು, ನನ್ನ ಹತ್ರ ಇದ್ಬಿಟ್ಟಿಯ, ಅದಕ್ಕೆ ನಿನ್ ಸ್ತೋತ್ರ ನಾನೇನ್ ಮಾಡ್ಲಿ. ಅದಕ್ಕೆ ಹೇಳ್ತಾರೆ, ಪ್ರಾತರುತ್ಥಿತ ಏವ ಸಂತತ ಮಾತನೋಯಿ ಸುಭಾಷಿತಂ, ಬೆಳಿಗ್ಗಿಂದ ನಾನು ಏನು ಮಾತುಗಳು ಮಾತಾಡ್ತೀನಲ್ಲ ಅದೇ ನಿನಗೆ ಸುಪ್ರಭಾತ ಆಗಲಿ ಹರಿ. ಈ ತರ ಜನ್ಮ ಚಿಂತನೆ ಮಾಡಿದ್ವಾ ಇಲ್ಲ? ಒಂದು ಸಲ ಆದರೂ ಈ ತರ ಚಿಂತನೆ ಮಾಡಿ ಜೀವನ ಕಳೆದ್ರೆ ಅಲ್ಲ, ಇಷ್ಟು ಕಾಲ ಹೋಯಿತು, 50, 60, 40, 70 ಎಷ್ಟೋ ಆಯಿತು, ಇನ್ನಾದ್ರೂ ಈ ತರ ಜೀವನ ಕಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಬೆಳಿಗ್ಗಿಂದ ನಾನು ಮಾತಾಡಿದ ಮಾತೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ, ನಿನ್ನ ಸ್ತೋತ್ರವಾಗಲಿ ಹರಿಯೇ. ಅದು ಬಂದಿ ಗೀತ, ನಿನ್ನ ಸ್ತೋತ್ರ ಮಾಡುವಂತಹ ಜಾಗ. ಸರಿ, ಎದ್ದುವು, ಎದ್ದ ಕೂಡಲೇ ಬಾತ್ರೂಮ್ ಹೋಗಿದ್ದಾಯ್ತು, ಕಾಲು ತೊಳೆದದ್ದಾಯ್ತು, ಕೈ ತೊಳೆದದ್ದಾಯ್ತು, ಮಲಮೂತ್ರ ವಿಸರ್ಜನೆ ಆಯ್ತು, ಕೈಕಾಲು ತೊಳೆದದ್ದಾಯ್ತು, ಮುಖ ತೊಳೆದದ್ದಾಯ್ತು, ಹೊರಗೆ ಬಂದದ್ದಾಯ್ತು. ಇದಕ್ಕೇನಾದ್ರೂ ಚಿಂತನೆ ಮಾಡ್ತಾ ಇರೋ ದೇವರದ್ದು ಸಾಮಾನ್ಯವಾಗಿರಲ್ಲ. ಏನು ಹೋದವು ಬಂದುವು, ನಂತರ ಮೃತ್ತಿಕಾ ಹಚ್ಚಿಕೊಂಡ ಮೇಲೆ ದೇವರದ್ದು ಶುರು. ಮೃತ್ತಿಕಾ ಶೌಚ ಮಾಡಿಕೊಂಡು ತುಳಸಿ ಮೃತ್ತಿಕಾ ಹಚ್ಚಿಕೊಂಡ ಮೇಲೆ ಆವಾಗ ದೇವರದ್ದು ಶುರು. ಅದುವರೆಗೆ ಇನ್ನೇನಿಲ್ಲ ಅಂತ ನಮ್ಮ ತಲೆಯಲ್ಲಿ ಕಲ್ಪನೆ. ಅದು ಹೇಳ್ತಾರೆ, ಮಲವಿಸರ್ಜನೆ ಮಾಡುವ ಕಾಲಕ್ಕೇನೆ ಶುರು ಮಾಡಯ್ಯ ಅಂತ ಹೇಳ್ತಾರೆ. ಎದ್ದ ಕೂಡಲೇ ಭಗವಂತನಿಗೆ ನಮಸ್ಕಾರ. ಏನು ಇಷ್ಟು ರಾತ್ರಿ ಎಲ್ಲ ಮಲಗಿದ್ದು ನಿನಗರ್ಪಿತ ಹರಿಯೇ ಅಂತ ನಿದ್ರಾ ಸಮರ್ಪಣೆ ದೇವರಿಗೆ ಅರ್ಪಣೆ ಮಾಡಬೇಕು ಬೆಳಗ್ಗೆ ಎದ್ದ ಕೂಡಲೇ. ಅದು ಹೇಳಬೇಕಲ್ಲ, ನಮಗಿರೋ ಆಯುಷ್ಯ ಎಷ್ಟು? 100. ಆ 100ರಲ್ಲಿ ಅರ್ಧ ಹೋಗೋದು ನಿದ್ದೆಯಲ್ಲಿ, 50 years ಗಾನ್. ನಿದ್ದೆಯಲ್ಲಿ 50 ವರ್ಷೇನಾ? ಸ್ವಲ್ಪ ನೋಡಿ, ರಾತ್ರಿ ಮಲಗಿದ್ದೆ, ಮಧ್ಯಾಹ್ನ ವಿಶ್ರಾಂತಿ, ಪ್ರವಚನ ಕಾಲಕ್ಕೂ ಚೂರು ಚೂರು ಅಲ್ವಾ? ಎಲ್ಲಿ ಸಿಕ್ಕರೆ ಅಲ್ಲಿ ಟೈಮ್ ಸಿಕ್ಕಾಗೆಲ್ಲ ಇಷ್ಟೆಲ್ಲ ನೋಡಿದ್ರೆ 75% ನಿದ್ದೆಯಲ್ಲೇ ಹೋಗ್ತಾ ಇದೆ. ಹೌದಾ? ಎಷ್ಟು 24 ಅವರ್ಸ್ ಅಲ್ಲಿ ನಿದ್ದೆಗೆ ಎಷ್ಟು ಅಂದ್ರೆ 8 ಅವರ್ಸ್ ಅಂತ ಹೇಳ್ತೀವಿ, ಯಥಾಶಕ್ತಿ ಯಥಾಮತಿ. ಹೌದಲ್ವ? ಅದಕ್ಕೆ ಹೇಳ್ತಾರೆ, ಹೋಗ್ಲಿಪ್ಪ ಅರ್ಧ ಇಟ್ಕೊಂಬಣ, ಇಲ್ಲ ನಾವು ಅರ್ಧ ಮಾತ್ರ ಖರ್ಚು ಮಾಡ್ತಾ ಇದ್ದೀವಿ ನಿದ್ದೆಗೆ, ದುಃಖ ಬರಲ್ವಾ? ಎಷ್ಟು ಕಾಲ ಹೋಗ್ಬಿಡ್ತಾ ಇದೆ. ಅದಕ್ಕೆ ಅರಣ್ಯಕಾಚಾರ ಹೇಳ್ತಾರೆ, ಅಲ್ಲಯ್ಯ ಈ 50 ವರ್ಷ ಚೆನ್ನಾಗಿ ಮಲ್ಕೊಂಡಿರ್ಬೇಕು, ಅದ್ರಲ್ಲೇನು ಡಿಫರೆನ್ಸ್ ಇರಬಾರ್ದು, ಸುಖವಾಗಿ ಮಲ್ಕೋಬೇಕು. ಆದರೆ ಆ ಮಲ್ಕೊಂಡ ಟೈಮ್ಗೆಲ್ಲ ಒಳ್ಳೆ ಸಾಧನೆ ಮಾಡಿದ ಚೆಕ್ ಬರಬೇಕು. ಒಂದು ವೇಳೆ ನಾವು ಇಡೀ 100 ಜನ್ಮದಲ್ಲಿ 100 ವರ್ಷ ನಿದ್ದೆ ಮಾಡಿರ್ತೀವಲ್ಲ, ನಿದ್ದೆ ಮಾಡಿದ್ರು ಕೂಡ ರಾತ್ರಿಯೆಲ್ಲ ಎಚ್ಚರ ಇದ್ದು ಸಾಧನೆ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಬರಬೇಕು. ಯಾವ್ದ್ರಿಂದ ಆದ್ರೆ ಆಗುತ್ತಾ? ಎಸ್ ಅಂತ ಹೇಳ್ತಾ ಇದ್ರು. ಹೇಗೆ? ಯಾರಾದರೂ ಬೆಳಿಗ್ಗೆದ್ದು ರಾತ್ರಿ ಮಲಗಿದ್ದೆಲ್ಲ ನಿನ್ನ ಪೂಜಾ ಹರಿಯೇ ಅಂತ ಬೆಳಿಗ್ಗೆ ಕೃಷ್ಣ ಅರ್ಪಣ ಬಿಡತಾರೋ ಹೇಳುತ್ತಾರೆ, ಸುಪ್ತಿಗಂ ಸುಖಮಸ್ತುತೆ ಅಂತ ಹೇಳುತ್ತಾರೆ. ನನಗೆ ನಿದ್ದೆ ಕರ್ಕೊಂಡು ಹೋಗಿದ್ದೀಯಾ, ಅದರಲ್ಲಿ 2 ಭಾಗ, ಒಂದು ಸ್ವಪ್ನದಲ್ಲಿ ತಿರುಗಾಡಿಸಿದೀಯಾ, ಸುಷುಪ್ತಿ ಕೊಟ್ಟು ಸುಖ ಕೊಟ್ಟಿದೀಯಾ, ಸ್ವಪ್ನದಲ್ಲಿ ತಿರುಗಾಡಿಸಿದ್ದೆಲ್ಲ ನಿನ್ನ ಪೂಜಾ ಹರಿಯೇ, ಆದ ಮೇಲೆ ಸುಷುಪ್ತಿಯಲ್ಲಿ ನಿದ್ದೆ ಕೊಟ್ಟಿ ಸುಖ ಕೊಟ್ಟಿಯಲ್ಲ ಅದು ನಿನ್ನ ಪೂಜಾ ಹರಿಯೇ, ಒಟ್ಟಾರೆ ರಾತ್ರಿ ಮಲಗಿದ್ದೆಲ್ಲ ನಿನ್ನ ಪೂಜೆ ಆಯಿತು ಅಂತ ಯಾರು ಬೆಳಿಗ್ಗೆ ಸಂಕಲ್ಪ ಮಾಡುತ್ತಾರೋ ಅವರಿಗೆ ರಾತ್ರಿ ಇಡೀ ಮಲಗಿದ್ರೂ ಕೂಡ ಇಡೀ ರಾತ್ರಿ ಅಖಂಡ ಧ್ಯಾನ ಮಾಡಿದ ಫಲ ಬರುತ್ತಂತೆ. ಮಾಡ್ತಾ ಇದ್ದೀರಾ? ಇಲ್ಲವೇ ಇಲ್ಲ. ಬ್ಯಾಂಕ್ ಏನೋ ಇದಕ್ಕಿದ್ದಂಗೆ 24% ಇಂಟ್ರೆಸ್ಟ್ ಡಿಕ್ಲೇರ್ ಮಾಡಿದೆ, ನಾವು ಡಿಪಾಸಿಟ್ ಮಾಡಿದ್ದು 8%ಗೆ ಮಾಡಿತ್ತು, ಅದು 24% ಡಿಕ್ಲೇರ್ ಮಾಡಿ ಆಯಿತು, ಮಾಡಿ 6 ತಿಂಗಳಾಗಿದೆ. ಒಂದು ವೇಳೆ ನಮಗೆ ಮೊದಲೇ ಗೊತ್ತಿದ್ದಿದ್ರೆ ಅವಾಗೆ ಅದನ್ನ ಯಾವುದು ಡಿಪಾಸಿಟ್ನ ಕ್ಯಾನ್ಸಲ್ ಮಾಡಿ ಹೊರಗೆ ತೆಗೆದು ಮತ್ತು 24%ಗೆ ಡಿಪಾಸಿಟ್ ಮಾಡ್ತಾ ಇದ್ವಿ. ಗೊತ್ತೇ ಇಲ್ಲ. ಆರು ತಿಂಗಳಾದ್ಮೇಲೆ ಗೊತ್ತಾಯಿತು. ಏನಂತ, ಅಯ್ಯೋ ಆರು ತಿಂಗಳ ಕೆಳಗೆ 24% ಕೊಡ್ತಾ ಇದೆ ಅಂದ್ರೆ ಅಯ್ಯೋ ರಾಮ ಗೊತ್ತಿಲ್ಲ ಅಂತ ಒದ್ದಾಡ್ತೀವಲ್ಲ. ಮತ್ತೆ ಇವಾಗ ಹೇಳೋದೇನ್ರಿ ನೀವು, ಮೊದಲೇ ಹೇಳ್ಬೋದಾಗಿತ್ತಲ್ಲ ಅಂತ ಅಲ್ವಾ. ಹೋಗ್ಲಿ ಬಿಡಿ, ಈಗಿಂದಾದ್ರೂ ಮಾಡ್ಬೋದಲ್ಲ, ನಾಳಿಂದಾದ್ರೂ. ಇವತ್ತು ರಾತ್ರಿ ಮಲಗಿದ್ದು, ನಾಳೆ ಬೆಳಿಗ್ಗೆ ಎದ್ದು ಕೊಳ್ಳೆ ಒಂದು ಸಲ ಸ್ವಾಮಿ ರಾತ್ರಿ ಮಲಗಿದೆ ಸುಖವಾಗಿ ಮಲಗಿಸಿದೀಯ, ಅದು ನಿನ್ನ ಪೂಜೆ ಆಯಿತು ಹರಿಯೇ. ಅದು ಪೂಜೆ ಹೇಗೆ ಎಂಬುದು ಅವರೇ ಹೇಳ್ತಾರೆ. ಆ ಮಲಗಿದ್ದು ನಿನಗರ್ಪಿತ ಹರಿಯೇ, ನಿದ್ರಾ ಸಮರ್ಪಣ ಶ್ರೀಕೃಷ್ಣಾರ್ ನಿನಗರ್ಪಿತ ಅಂದರೆ ರಾತ್ರಿಯೆಲ್ಲ ದೇವರ ಚಿಂತನೆ ಮಾಡಿದ ಫಲ ಕೊಡ್ತಾನಂತೆ. ದುಃಖ ಅಂತ ಬಂತಲ್ಲ, ಇಷ್ಟು ವರ್ಷ ಕಳೆದೋಯ್ತಲ್ಲ ಮಹಾರಾಯ ಈ ಚಿಂತನೆ ಇಲ್ಲದೆ ಅಂದ್ರೆ ಯಾಕೆ ಚಿಂತೆ ಮಾಡ್ತೀಯಾ, ಅದೆಲ್ಲ ಈ ಕೊಡು ತಗೊಳ್ತೇನೆ. ಹಾಗಾದರೆ ಸ್ವಾಮಿ, ನಾ ಹುಟ್ಟಿದ ಕಾಲಕ್ಕಿಂತ ಪ್ರತಿ ದಿವಸ ರಾತ್ರಿ ಮರಗಿದ್ದೆಲ್ಲ ನಿನ್ನ ಪೂಜೆ ಆಯಿತು ಹರಿಯೇ, ಈಗ ಅರ್ಪಣೆ ಮಾಡ್ತಾ ಇದ್ದೇನೆ, ಸ್ವೀಕಾರ ಮಾಡ್ತೀಯಾ ಕೊಡು. ಇದು ಅರಣ್ಯಕಾಚಾರ್ಯ ಹೇಳ್ಕೊಡುವ ಅಪರೂಪದ ಸಾಧನೆ, ನಿಜವಾದ್ದು ಸತ್ಯವಾದ್ದು. ಭಗವಂತ ಸ್ವೀಕಾರ ಮಾಡ್ತಾನಂತೆ, ಹಾಕ್ ತಗೊಂತಾನೆ ಎಂಬುದು ಗೊತ್ತಿಲ್ಲ, ಕೊಡಬೇಕು ಎಂಬ ಗೊತ್ತಿಲ್ಲ. ನೋಡಿ ಸತ್ತೇ ಹೋಗ್ತೀವಿ ನಾವು, ಎಷ್ಟು ಲಾಸ್ ಆಗ್ಬಿಡುತ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೇನ್ ಮಾಡ್ಬೇಕು ಇವಾಗ, ಬೆಳಿಗ್ಗೆ ಎದ್ದು ಕೊಳ್ಳೆ ದಿನಾಗ್ಲೂ ಕೊಡಿ. ಸ್ವಾಮಿ, ಹುಟ್ಟಿದ ಕಾಲಕ್ಕಿಂತ ಪ್ರತಿ ದಿವಸ ರಾತ್ರಿಯಲ್ಲಿ ನೀನೇ ಮಾಡಿಸಿದ್ದೆಪ್ಪ ಎಲ್ಲ, ಅವೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ ಅಂದುಕೊಳ್ಳೆ. 50 ಇಯರ್ಸ್ ಏನಿದೆ ಟೋಟಲ್ ಚೆಕ್ ನಮ್ ಪ್ರಾಯಕಾಲ ಕೊಟ್ಬಿಡ್ತಾರೆ, ಮತ್ತೆ ಯಾಕ್ರಿ ಮಾಡಬಾರದು. ಆದರೆ ಮಾಡ್ತಾ ಇದೀವಿ, ಎಲ್ಲರೂ ಮಾಡ್ತಾರೆ, ಬಹಳ ಜನ ಮಾಡ್ತಾ ಇದ್ದಾರೆ. ಯಾರ್ಯಾರು ಷೋಡಶಿ ಚತುರ್ದಶಿ ಕೇಳ್ತಾ ಇದ್ದಾರೋ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದು ಕೃಷ್ಣಾರ್ಪಣೆ ಬಿಟ್ಟು ಸಂಕಲ್ಪ ಮಾಡಿ ಕೃಷ್ಣಾರ್ಪಣೆ ಬಿಡ್ತಾ ಇದ್ದಾರೆ. ಇದು ರಿಯಾಕ್ಷನ್ ಬಂದಿದ್ದು ಅರಣ್ಯಕಾಚಾರ್ಯರ ಗ್ರಂಥ ಕೇಳಿದ ಮೇಲೆ ಸಾಮಾನ್ಯ ಜನಗಳಲ್ಲಿ ಬಂದ ಏನೋ ಆಕ್ಟಿವಿಟಿ ಬಂದಿದೆ. ಹೌದಲ್ವೋ, ಬರಬೇಕದು ಮುಖ್ಯ. ಬೆಳಿಗ್ಗೆದ್ದು ಚಿಂತನೆ ಮಾಡುತ್ತಾರೆ, ಬೆಳಿಗ್ಗೆದ್ದು ಶಾಸ್ತ್ರದ ಚೌಕಟ್ಟು ಮೀರದೆ ಕನ್ನಡದಲ್ಲೇ ಚತುರ್ದಶಿ ಷೋಡಶಿ ಗ್ರಂಥದ ಎಲ್ಲ ಪ್ರಕರಣಗಳ ಅರ್ಥ 30 ಪ್ರಕರಣಗಳ ಅರ್ಥ ಚಿಂತನೆ ಮಾಡಿ ಹೋಗ್ತಾರೆ ಅಲ್ವೋ. ಎಲ್ಲ ಬಹಳ ಜನ ಕೂತಿದ್ದಾರೆ ಇಲ್ಲಿ. ಹಾಗೆ ಮಕಸುಳಾದಿ ವಿರಾಟ್ ರೂಪದ ಚಿಂತನೆ ನಿತ್ಯ ಮಾಡುತ್ತಾರೆ. ಆದಷ್ಟು ಮಧ್ಯೆ ಮಧ್ಯೆ ದೇವರ ಚಿಂತನೆ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಕಡೆ ಈ ಚಿಂತನೆ ಬರ್ತಾ ಇರುತ್ತೆ. ಇಷ್ಟಕ್ಕೂ ಪರಿಣಾಮ ಇಷ್ಟು ಜನರಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಜನ ಮಾಡುತ್ತಾ ಇದ್ದಾರೆ. ತಮಿಳುನಾಡು ಹೋದ್ರೆ ನಂಗೆ ಆಶ್ಚರ್ಯ ಆಯ್ತು. ಮೊನ್ನೆ ಕೆಲವರು ಬಂದರು ನನ್ನ ಮುಂದೆ ಕೂತು, ನಾನೆಂದೂ ನೋಡೇ ಇಲ್ಲ ಅವರನ್ನ, ಅವರು ಇಡೀ ಚತುರ್ದಶಿ ಬಾಯಿ ಪಾಠ 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 ಹೇಳ್ತಾ ಇದ್ದಾರೆ. ಹಾಗೆ ನಿತ್ಯ ಚಿಂತನೆ ಮಾಡ್ತಾ ಇದ್ದೀವಿ. ಕುಂಭಕೋಣದಿಂದ ಒಬ್ಬರು ಬಂದ್ರು ಆಚೆ ಒಂದು ಹಳ್ಳಿಯಲ್ಲಿ, ಒಬ್ಬರು ಮುದುಕರು. ಅವ್ರು ನೋಡಿದ್ರೆ ನನ್ನ ಹತ್ರ ಬಂದು, ನೀವು ಕರ್ನೂಲಾಚಾರ? ಹೌದು ಸ್ವಾಮಿ. ನಾನೇ, ನೀವ್ಯಾರು ಅಂತ ಕೇಳಿದೆ. ನನ್ನ ಪರಿಚಯ ನಿಮಗಿದೆ, ನಿಮ್ಗಿಲ್ಲ, ನಿಮ್ ಪರಿಚಯ ನನಗಿದೆ, ನಿಮ್ ಸಿಡಿ ನನಗೆ ಗುರು ಆಗಿದೆ. ಏನಪ್ಪ ನಂದೇನಿದೆ, ಆ ಸಿಡಿ ಎಲ್ಲಿಗೋ ಚಕ್ರ ತಿರುಗ್ತಾ ಇದೆ, ಅವರು ತಿರುಗಿಸ್ತಾ ಇದ್ದಾರೆ, ಅದರಲ್ಲಿ ಕೇಳಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾನು ಎಲ್ಲಿಗೆ ಹೇಳಿ ಹೊರಟದ್ದು, ನಾನು ಮೈತರ ಅಷ್ಟೇ. ಅರಣ್ಯಕಾಚಾರ್ಯರು ಸಂಕಲ್ಪ ಮಾಡಿ ನನ್ನ ಮೂಲಕ ಹೇಳಿಸಿದ್ದು, ಅದು ಎಲ್ಲಾ ಕಡೆ ಹೊರಟಿದ್ದು ಅನುಷ್ಠಾನದ ಅಲೆಯನ್ನ ಎಬ್ಬಿಸ್ತಾ ಇದೆ. ಹೌದ್ ತಾನೆ, ಎಷ್ಟು ಜನ ಅನುಷ್ಠಾನ ಮಾಡುತ್ತಾ ಇದ್ದಾರೆ ಅದನ್ನು ಹೇಳುತ್ತಾ ಇದ್ದಾರೆ. ಪ್ರತಿದಿನ ನಾವು ಮಾಡಬೇಕಾದ ಅಪರೂಪದ ಚಿಂತನೆ ಇದು. ಹೇಳಿಕೊಟ್ಟದ್ದಕ್ಕೆ, ಇಷ್ಟೆಲ್ಲ ಅಲೆಗಳು ಬಂದದ್ದಕ್ಕೆ ಯಾರು ಕಾರಣಕರ್ತರರು? ಜುಜುಬಿ ಶ್ರೀನಿವಾಸಾಚಾರ ಅಲ್ಲ, ಅರಣ್ಯಕಾಚಾರರು ಪ್ರಧಾನ. ಅವರಿಗೆ ಸಂಘ ನೋಡಿ ನಿಜವ ಹೌದಾ ಅಲ್ಲ ಹೇಳಿ ಅಲ್ಲ. ಶ್ರೀನಿವಾಸಾಚಾರ್ಯ ಹೊಗಳೋದು, ಅಯ್ಯೋ ನಂದಲ್ರಿ ಅಂತ ನಾನೆಂಬುದು ಈ ನಾಟಕ ಯಾಕೆ? ಯಾರು ಏನ್ ಮಾಡಿದ್ರು ಕ್ಲಿಯರ್ ಆಗಿ ನೋಡಿಬಿಟ್ರಾಯ್ತಲ್ಲ. ಕೂಡಿಸಿದ್ದವರ ಇಷ್ಟು ಹೇಳಿದ್ದವರೇ ಅಲ್ಲ, ಇಲ್ಲ ದೇವರೇ ಮಾಡಿಸ್ತಾರೆ ಅಂತ ಅವರೇ ಕೂಡಿಸಿದ್ರ, ಇಲ್ಲಿ ಆಯಾ ಟೈಮ್ಗೆ ಸ್ಫೂರ್ತಿ ಕೊಟ್ಟು ಹೇಳಿಸಿದ್ರ, ಹೇಳಿಸಿದ ಮೇಲೆ ನನ್ನ ಕರ್ಕೊಂಡು ಹೋದ್ರ, ಇಷ್ಟಂತೂ ಸತ್ಯ. ಕೂತವರಿಗೆ ಅರ್ಥ ಆಗ್ಲಿ ಹರಿ ಅಂತ ಕೇಳಿಕೊಂಡು ಕೊಡ್ತೇನೆ, ಅದ್ರಲ್ಲಿ ಡೊಂಕಿಲ್ಲ. ಒಂದು ಗಂಟೆ ಟೈಮ್ ಪಾಸ್ ಮಾಡಿ ಹೋಗ್ಬೇಕು ಅಂತ ಕೂಡಲ್ಲ ನಾನು. ಕೂತ ಕಾಲಕ್ಕೆ ನಾನು ಆನಂದ ಪಡ್ತೇನೆ, ಅದರಲ್ಲಿ ಹಿಮ್ಮರಸಾಗ್ತೇನೆ. ಯಾರು ಕೂಡ್ತಾರೆ ಅವರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತಲೇ ಪ್ರಾರ್ಥನೆ ಮಾಡಿ ಕೊಡುತ್ತೇನೆ. ಇಷ್ಟಂತೂ ಸ್ವಾಮಿ ಮಾಡಿಸ್ತಾ ಇದ್ದಾರೆ, ಅದವರು ಕೊಟ್ಟದ್ದೇ. ಇಷ್ಟ ಆದ್ಮೇಲೆ ನನ್ನ ಪಾಡಿನ ಹೋಗ್ತೇನೆ. ಯಾರ ಕುರಿತು ನಾನು ಹೆಚ್ಚು ಚಿಂತನೆ ಇರಲ್ಲ, ನಂತರ ನಂದೇ ಆಗಿರುತ್ತೆ. ನಿಮ್ಮನ್ನ ಕರ್ಕೊಂಡು ಬಂದು ಕೂಡಿಸಿದ್ ಯಾರು? ಅವನೇ ಅಲ್ಲ ಅರಣ್ಯಕಾಚಾರ್ಯರು, ಭಗವಂತ ಕೂಡಿಸಿದ್ದಲ್ಲ. ಹೇಳಿದ ಮೇಲೆ ನಿಮಗೆ ಅರ್ಥ ಮಾಡಿಸಿದ್ ಯಾರು? ಮನೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಹುಟ್ಟಿಸಿದ್ ಯಾರು? ಅದನ್ನ ಕೇಳಿ ಇಂಟ್ರೆಸ್ಟ್ ಹುಟ್ಟಿಸಿದ ಮೇಲೆ ಮನೆಯಲ್ಲಿ ಅನುಷ್ಠಾನ ನಾವು ಮಾಡೋಣ ಅಂತ ಹುರುಪು ಹುಟ್ಟಿಸಿದ್ಯಾರು? ಅನುಷ್ಠಾನ ಮಾಡಿಸಿದ್ಯಾರು? ಅಂತ ನಾನು ಮಾಡಿದ್ದೇನೆ ಅದರಲ್ಲಿ ಏ ಎಲ್ಲ ಅವರೇ 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 ಮಾಡ್ತಾ ಇದ್ದಾರೆ ಒಳಗೆ ನಿಂತು ಎಲ್ಲ ಮಾಡ್ತಾ ಸುಮ್ಮನೆ ನೆಪ ಒಂದು ಉತ್ಸವ ಮೂರ್ತಿ ತರ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಆದರೆ ಇದನ್ನು ಅನುಷ್ಠಾನ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ, ಆನಂದ ಪಡ್ತಾ ಇರುವಂತಹ ಒಂದು ಸಂದರ್ಭ. ಅದು ಕಳ್ಕೊಂಡು ಜಡ್ಡ ತರ ಸುಮ್ಮನೆ ಬದುಕೋದು ಯಾಕೆ, ಚೆನ್ನಾಗಿ ಬದುಕಬಹುದಲ್ಲ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಮಿಕ್ಕದು ನಾಳೆ ನೋಡೋಣ.
ಒಂಬತ್ತು
ನಾಳೆ ಮಂಗಳವಾರ 9:30 ಶುರು ಮಾಡೋಣ, 11:00